குருஞ்ச வேவதே தேவம் நாராயணம் முனத்வா சர்வதோஷ விவர்ஜிதம் பரிபூர்ணம் குருஞ்சான் கீதார்த்தம் வஷ்யாமி லேசதஹ யததோ ஹ்யபி கௌந்தேயா புருஷஸ்ய விஜானதஹ இந்திரியாணி பிரமாதீனி ஹரந்தி பிரசபம் மனஹ. அது பூர்த்தியாகிற்று. தானி சர்வாணி சம்யம்ய யுக்த ஆசீத மத்பரஹ வசேஹி யஸ்யேந்திரியாணி தஸ்ய ப்ரஜ்ஞா ப்ரதிஷ்டிதா. தானி சர்வாணி சம்யம்ய யுக்த ஆசீத மத்பரஹ வசேஹி யஸ்ய இந்திரியாணி தஸ்ய ப்ரஜ்ஞா ப்ரதிஷ்டிதா. தானி இந்திரியாணி, ஆ எல்லா இந்திரியங்களும் சர்வாணி தானி இந்திரியாணி, ஆ எல்லா இந்திரியங்களும் சக சம்யம்ய சரியாகி நியந்திரிசி, யுக்த ஆசீத மத்பரஹ யோகாரூடனாகி சதாகால மத்பரஹ ஹரியே சர்வோத்தம அந்த தெரிந்துகொண்டு சாதனையன்னு மாடுவோம். ஈ ரீதி மாடிதரே வசேஹி யஸ்ய இந்திரியாணி தஸ்ய பிரஜ்ஞா பிரதிஷ்டித, யஸ்ய இந்திரியாணி வசே தஸ்ய வர்த்தந்தே, யாவன இந்திரியங்களு அவனுக்கு அதீனமாகிதையோ தஸ்ய பிரஜ்ஞா பிரதிஷ்டித, அவன பிரஜ்ஞ பிரதிஷ்டித அந்த வந்து ஸ்தித பிரஜ்ஞ அவனு அந்தரு ஒந்தே பிரதிஷ்டிதா பிரஜ்ஞா ஸ்திதா பிரஜ்ஞா தர்ஹி அசக்கியான்னேவ இத்யதாஹ தானி. அந்த இந்திரிய நிகிரகம் போது ஸ்தித பிரஜ்ஞானம் தொட்டதாகிருத்தக்கத்த லட்சண, அது அதி முக்கியவாத லட்சண அந்த தெரிசித. அதரல்லி கூட ஹிந்தி அதில் தாரதமேல ஹெடித்தார். தர்ஹி அசக்கியான்னேவ இத்யதாஹ தானி. ஆகிதரே இந்திரியங்களு பிரமாதீனி அந்த ஹெடித மேலே நான் கெல்லதுக்கு ஆகாதே இல்லவா அந்த கேட்டிதரே ஆகோதில்ல அல்ல, பகுயத்னபதா சக்கிய ஹெச்சு பிரயத்ன மாடுபேக்கு அந்த அர்த்த. இந்த இம்பாசிபிள் பேரே டிஃபிகல்ட் பேரே. இம்பாசிபிள் அந்தரேனோ ஆகோதில்ல, டிஃபிகல்ட் அந்தரேனோ சாதனை மாடிதர் ஆகத்த கஷ்டப்பட்டு ஆகத்த அந்த அர்த்த. யத்னம் குறியாதி அதோ அதோ யத்னம் குறியாதி இத்தியாசையா அதரிந்த தாத்பாவா தாத்பரியா எல்லாம் வந்தே. உபோத்காதஸ்ய சாத்தியே வக்தவியே தானி சர்வாணி திகி முச்சதே இத்தியதோ அந்தராபதி தாம் சங்காம் நிவர்த்தயிதும் ஏததிதி பாவேனாஹ தர்ஹி இதி. உபோத்காதஸ்ய சாத்தியே வக்தவியே தானி சர்வாணி திகி முச்சதே. உபோத்காதவன் யாவாக சாத்தியதல்லே பரிவசான மாடபேக்கோ, நீவு இந்திரியங்கள் பக்கி யாத்த கெடுத்திதீரி அந்தரே இத்தியதோ அந்தராபதி தாம் சங்காம் நிவர்த்தயிதும் ஏததிதி பாவேனாஹ. அந்தராபதி தாம் மத்திய வந்தந்த ஒன்று சங்கே, இந்திரியங்கள் இஷ்டெல்ல பிரமாதீனி அந்த ஹெடிது மேல ரச அசாத்தியவே அந்த பிரச்சனை மாடிதரே ஆ சங்க அந்தராபதிதா சங்க அது இம்பாசிபிள் அந்த பிரச்சனை வந்து அல்ல அந்த ஹெழதுக்கு மாத்து வந்தது மத்திய மாத்து வந்திருத்தக்கந்த மாத்தி. தரிஹி இதி எதி சாதாரண யத்ன விவேக ஜானாபியாம் நா ஜீயந்தே இத்தியர்த்தா. அதுக்கு அர்த்தம் என்ன அந்த இந்திரியங்களு பிரமாதீனி பிரமாதீனி அந்தரே சாதாரண யத்ன விவேக ஜானாபியாம் நா ஜீயந்தே, சாதாரண பிரயத்னம் மாடிதரும் சாத்திய இல்ல. ಮತ್ತು ವಿವೇಕ ಜ್ಞಾನಾಭ್ಯಾಮ್ ಸಾಧಾರಣ ವಿವೇಕ ಸಾಧಾರಣ ಜ್ಞಾನ ಇದ್ದರೂ ಸಾಧ್ಯ ಇಲ್ಲ. ಏನು ಬೇಕು ಅದಕ್ಕೆ ವಿಶೇಷವಾಗಿದ್ದು ಮಾತ್ರ, ಕೆಲವು ಹೈಯರ್ ಸ್ಟಡೀಸ್ ಹೋಗಬೇಕಾದ್ರೆ ಜಸ್ಟ್ ಪಾಸ್ ಎಲ್ಲ ಕೌಂಟ್ ಆಗೋದಿಲ್ಲ, ಕೆಲಸ ಭಾರಿ ಹೈಯಲ್ಲಿದ್ರಲ್ಲೇ ಮಿಸ್ ಆಗಿಬಿಡ್ತಾರೆ. ಆದ್ದರಿಂದ ನಾವು ಅತಿ ಹೆಚ್ಚು ವಿವೇಕ ಅತಿ ಹೆಚ್ಚು ಜ್ಞಾನ ಮತ್ತು ಅತಿ ಹೆಚ್ಚು ಪ್ರಯತ್ನ ಮಾಡಿದರೆ ಮಾತ್ರ ಇಂದ್ರಿಯ ನಿಗ್ರಹ ಸಾಧ್ಯ ಅಂತ ಅರ್ಥನೇ ಹೊರತು ಅಸಾಧ್ಯ ಅಂತ ಅರ್ಥ ಅಲ್ಲ. ಅಶಕ್ಯಾನ್ನೇವ ಜೇತುಂ ಇತಿ ಶೇಷ, ಅವಕ್ಕೆಲ್ಲ ಅಶಾಕ್ಯವೇ ಅಂತಕ್ಕಂಥ ಭಾವನೆ ಇಟ್ಟುಕೊಳ್ಬೇಕು, ಹೋಗಬಾರದು. ನಿರಾಹಾರಸ್ಯ ದೇಹಾವಸ್ಥಾನ ಸಂಭವಾತ್ ಬ್ರಹ್ಮಾಪರೋಕ್ಷ ಜ್ಞಾನಸ್ಯ ಚ ಇಂದ್ರಿಯ ಜಯ ಸಾಧ್ಯತೆಯ ಅಭಿಪ್ರೇತತ್ವೇನ ಇತರೇತರಾಶ್ರಯತ್ವ ಪ್ರಸಂಗಾತಿತಿ ಭಾವ. ನಿರಾಹಾರಸ್ಯ ದೇಹಾವಸ್ಥಾನ ಸಂಭವ ದೇಹ ಅವಸ್ಥಾನ ಅಸಂಭವಾತ್ ಬ್ರಹ್ಮೋಪರೋಕ್ಷ ಬ್ರಹ್ಮ ಅಪರೋಕ್ಷ ಜ್ಞಾನಸ್ಯ ಚ ಇಂದ್ರಿಯ ಜಯ ಸಾಧ್ಯತೆಯ ಅಭಿಪ್ರೇತತ್ವೇನ ಇತರೇತರಾಶ್ರಯ ಪ್ರಸಂಗಾತಿತಿ ಭಾವ. ಇಲ್ಲದೆ ಹೋಗಿ ಏನಾಗ್ತಿತ್ತು ಅಂದರೆ ನಿರಾಹಾರಸ್ಯ ಬರೀ ನಿರಾಹಾರ ಅಂತ ಹೇಳಿಬಿಟ್ರೆ ದೇಹ ಅವಸ್ಥಾನ ಅಸಂಭವ, ಬದುಕಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಯಾವಾಗಲೂ ನಿರಾಹಾರ ಮಾಡ್ಕೊಂಡಿರೋದ್ರೆ ಸತ್ತೋಗ್ತಿದ್ದ. ಅದೇ ರೀತಿಯೇ ಬ್ರಹ್ಮಾಪರೋಕ್ಷ ಜ್ಞಾನ ಬಂದ ಮೇಲೆ ಇಂದ್ರಿಯ ಜಯ, ಇಂದ್ರಿಯ ಜಯ ಬಂದ ಮೇಲೇ ಬ್ರಹ್ಮಾಪರೋಕ್ಷ ಜ್ಞಾನ ಅಂದರೆ ಇತರೇತರಾಶ್ರಯ ಪ್ರಸಂಗ, ಅನ್ಯೋನ್ಯಾಶ್ರಯ ಪ್ರಸಂಗ. ಬ್ರಹ್ಮಜ್ಞಾನವಾಗುವವರೆಗೂ ಜಿತೇಂದ್ರಿಯತ್ವ ಬರಲಿಲ್ಲ, ಜಿತೇಂದ್ರಿಯತ್ವ ಬರೋವರೆಗೂ ಬ್ರಹ್ಮಜ್ಞಾನ ಬರಲಿಲ್ಲ ಅಂತ ಹೇಳಿದರೆ ಎರಡೂ ಇಲ್ಲ ಅಂತಾಯ್ತು. ಹಾಗಲ್ಲ ಅಂತ ಹೇಳೋದಕ್ಕೆ ಇದು ಬಂದಿದೆ. ಸಾಧ್ಯಪಟ್ಟು ಪ್ರಯತ್ನ ಸಾಧ್ಯವಾಗಿ ಜಿತೇಂದ್ರಿಯತ್ವ ಬರೋದ್ರಿಂದ ಮುಂದೆ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಅರ್ಥ. ತಥಾಚ ತದ್ಜಯಸ್ಯ ಜ್ಞಾನ ಸಾಧನತ್ವಂ ಯದ್ವಿವಕ್ಷಿತಂ ತನ್ನ ಸಂಭವತಿ ಇತಿ ಶಂಕಾಶೇಷ. ಆದ್ದರಿಂದನೇ ಪ್ರಶ್ನೆ ಮಾಡೋ ನೀನಂತ ಪ್ರಶ್ನೆ ಮಾಡಿದ, ತಜ್ಜಯಸ್ಯ ಇಂದ್ರಿಯಜಯಸ್ಯ ಜ್ಞಾನ ಸಾಧನತ್ವ. ಇಂದ್ರಿಯಜಯಕ್ಕೆ ಜ್ಞಾನ ಸಾಧನ ಅಂತೀರಿ, ಜ್ಞಾನ ಇಂದ್ರಿಯಜಯಕ್ಕೆ ಸಾಧನ ಅಂತೀರಿ. ಆದ್ದರಿಂದ ಅದು ಇಂಪಾಸಿಬಲ್ ಅಂದರೆ ಹಾಗೆ ಅರ್ಥ ಅಲ್ಲ ಅಂತ ಹೇಳೋದಕ್ಕೆ ಹೇಳಿದರು. ಬಹುಯತ್ನ ಮಾಡಿದ್ರೆ ಸಿಗತ್ತೆ ಅಂತ ಹೇಳಿದ್ರಿಂದ ಅಪರೋಕ್ಷ ಜ್ಞಾನ ಬರೋದಕ್ಕಿಂತ ಮುಂಚೆನೇ ಅಷ್ಟೇ ರೀಚ್ ಆಗಿರ್ತಾನೆ, ಅದು ಬಂದಮೇಲೆ ಪರ್ಫೆಕ್ಟ್ ಆಗುತ್ತೆ ಅಷ್ಟೇ. ಇಂದ್ರಿಯ ಸಂಯಮ ಇಂದ್ರಿಯ ಸಂಯಮೇ ಅಶಕ್ಯಯೇ ವೇತಿ, ಇಂದ್ರಿಯ ಸಂಯಮೋ ಅಶಕ್ಯಯೇ ವೇತಿ ಶಂಕಾಯಾಂ. ಇಂದ್ರಿಯ ಸಂಯಮ ಜಿತೇಂದ್ರಿಯತ್ವ ಅಸಾಧ್ಯ ಅಶಕ್ಯ ಅಂತ ತಿಳ್ಕೊಂಡ್ರೆ ತಾನೆ ಸರ್ವಾಣಿ ಸಂಯಮ್ಯ ಆಸೀತ ಇತಿ ಕಿಮೇತದುಚ್ಯತೆ ಇತ್ಯತಃ ಬಹುಯತ್ನವತಃ ಇತಿ. ಅದಕ್ಕೇನೆ ಬಹುಯತ್ನವತಃ, ಯತ್ನವತಃ ಬಹುಯತ್ನವತಃ, ಯತ್ನಂ ಬಹುಮಿತಿ ಶೇಷ ಅಂದರೆ ಬಹುಯತ್ನವನ್ನು ಮಾಡಿದರೆ ಮಾತ್ರ ಸಾಧ್ಯ. ಆದ್ದರಿಂದ ಅದಕ್ಕೆ ಏಕಾದಶಿ ವ್ರತಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮುಂದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಓದಲಿಕ್ಕಾಗೋದಿಲ್ಲ ಅಂದರೆ ಮುಂದೆ ಅವನಿಗೆ ಪಾಸ್ ಪ್ರಶ್ನೆನೇ ಬರೋದಿಲ್ಲ. ಅದನ್ನೆಲ್ಲ ಕಷ್ಟಪಟ್ಟು ಚಾಲೆಂಜ್ ಆಗಿ ಮಾಡಬೇಕೇ ಹೊರತು ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಗುರಿ ಮುಟ್ಟೋದಿಲ್ಲ ಅಂತ ಅರ್ಥ ಆಗಿ ಸಾಧ್ಯ ಮಾಡ್ಕೋಬೇಕಾದ್ರೆ. ಯದ್ಯಪಿ ತಜ್ಜಯೇ ಪರೋಕ್ತಂ ಸಾಧನ ಅಸ್ಪದುಕ್ತಂ ಚಾಶಕ್ಯಂ ತಥಾಪಿ ತತ್ ಪ್ರತಿನಿಧಿನ ಮಹಾಪ್ರಯತ್ನೇನ ಜಯ್ಯಾನಿ ಇತ್ಯರ್ಥ. ಏತದಪಿ ಉಪೋದ್ಘಾತತ್ವೇನೈವ ಉಕ್ತಂ ಇತಿ ಜ್ಞಾತವ್ಯಂ. ಯದ್ಯಪಿ ತಜ್ಜಯೇ ಪರೋಕ್ತಂ ಸಾಧ್ಯಂ ಅಸ್ಮದುಕ್ತಂ ಚಾಶಕ್ಯಂ. ಯದ್ಯಪಿ ತಜ್ಜಯ ಇಂದ್ರಿಯಜಯ ವಿಷಯದೊಳಗೆ ಪರೋಕ್ತಂ ಬೇರೆಯವರು ಏನು ಹೇಳಿದ್ದಾರೆ, ಸಾಧನಂ ಅಸ್ಮದುಕ್ತಂಚ ಅಶಕ್ಯಂ. ಅವ್ರು ಬೇರೆ ಹೇಳಿರೋ ಸಾಧನ ನಾವೇ ಇರ್ತಕ್ಕಂಥಕ್ಕನ ಅಶಕ್ಯ ಅಂತ ಅನಿಸುತ್ತೆ, ಅಲ್ಲ. ಅವ್ರು ಹೇಳಿದ್ದ ಅಶಕ್ಯ ಅಂದರೆ ಅಶಕ್ಯನೇ. ಬೇರೆಯವ್ರ ಮತದಲ್ಲಿ ಬ್ರಹ್ಮಜ್ಞಾನ ಬರೋವರೆಗೂ ಜಿತೇಂದ್ರಿಯತ್ವ ಇಲ್ಲ, ಜಿತೇಂದ್ರಿಯತ್ವ ಬರೋವರೆಗೂ ಬ್ರಹ್ಮಜ್ಞಾನ ಇಲ್ಲ, ಅವ್ರಿಗೆ ಅಶಕ್ಯನೇ. ನಮ್ಮ ಮತಲ್ಲಿ ಹಾಗಲ್ಲ, ಬಹುಯತ್ನವತಃ ಅಲ್ಲಿ ಹರಿಯನುಗ್ರಹ ನಮ್ಮ ಪ್ಲಸ್ ಪಾಯಿಂಟ್ ಇದೆ ಅವರಿಗೆ, ಅದು ಹರಿಯನುಗ್ರಹ ಕಾನ್ಸೆಪ್ಟೇ ಇಲ್ಲ, ಅದರಿಂದಾಗಿಯೇ ಅದು ಬರೋ ಸಂಭವನೇ ಇಲ್ಲ. ಯತ್ನಂ ಬಹುಮಿತಿ ಶೇಷ ಏತದಪಿ ಉಪೋದ್ಘಾತತ್ವೇನ ಏವ ಉಕ್ತಮಿತಿ ಜ್ಞಾತವ್ಯಂ. ಇದಿಷ್ಟು ಕೂಡ ಇಂದ್ರಿಯ ಜಯದ ಬಗ್ಗೆ ಅದೆಷ್ಟು ಕಠಿಣ ಅಂತ ಹೇಳೋದಕ್ಕೆ ಪೀಠಿಗೆ ಎಲ್ಲ ಹೇಳಿದ್ದಾರೆ. ತುಂಬ ಹುಷಾರೊಂದು ಮೊದಲೇ ಹೇಳಿಬಿಟ್ರೆ ಏನಾಗುತ್ತಾಗ ಕೇರ್ಫುಲ್ ಆಗಿರ್ತಾರೆ. ಅದು ಉಪೋದ್ಘಾತ ರೂಪವಾಗಿ ಕೆಲವು ವಿಷಯ ಹೇಳಬೇಕು. ಇಂದ್ರಿಯ ಜಯನ ಮಹಾನ್ ತಿಳ್ಕೊಳ್ಳೋಕೆ ಹೋಗಬೇಡಿ, ಭಾರಿ ಕಷ್ಟ. ಅಶಕ್ಯ ಅಂತ ಬಿಡ್ಲಕ್ಕೆ ಹೋಗಬೇಡಿ, ಸಾಧ್ಯ. ಎರಡನ್ನೇ ಹೇಳಿದರು. ಭಾರಿ ಸುಲಭ ಅಂತ ಹೇಳಿ ಕೆಲವರು, ಭಾರಿ ಕಷ್ಟ ಅಂತ ಕೆಲವರು, ಭಾರಿ ಸುಲಭ ಆದ್ದರಿಂದ ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಕೆಲವರು, ಭಾರಿ ಕಷ್ಟ ಆದರೆ ಯಾವಾಗಲೂ ಮಾಡೋಕ್ಕೆ ಬರೋದಿಲ್ಲ ಅಂತ ಕೆಲವರು. ಎರಡೂ ಸರಿಯಲ್ಲ. ಅದು ಮತ್ತೇನು ಹೇಳಬೇಕು, ಸುಲಭ ಅಲ್ವೇ ಅಲ್ಲ ಫಸ್ಟ್ ಹೇಳಿದ್ರು. ಆಮೇಲೆ ಅಸಾಧ್ಯನೂ ಅಲ್ವೇ ಅಲ್ಲ ಅಂತ ಹೇಳಿದ್ರಿಂದ ಬಹು ಪ್ರಯತ್ನದಿಂದ ಸಾಧ್ಯ ಅಂತ ಉತ್ತರ ಸಿಕ್ಕಾಗಾಯಿತು. ಯುಕ್ತ ಮಯಿ ಮನೋಯುಕ್ತ, ಯುಕ್ತ ಆಸೀತ ಅಂದರೆ ಮಯಿ ಮನೋಯುಕ್ತ. ದೇವರಲ್ಲಿ ಮನಸ್ಸಾಗ್ತಕ್ಕೆ ಶುರು ಮಾಡದಂತೆ ಇಂದ್ರಿಯಗಳಲ್ಲಿ ಏನಾಗಿ ಶುರುವಾಗುತ್ತೆ, ಹತೋಟಿ ಬರಲಿಕ್ಕೆ ಶುರುವಾಗುತ್ತೆ. ಅಹಮೇವ ಪರಹ ಮನೋಯೋಗ ಯುಕ್ತ ಅಂತ ಇನ್ನೊಂದು ಪಾಠ, ಯುಕ್ತ ಮಯಿ ಮನೋಯುಕ್ತ ಅಂತ ಒಂದು ಪಾಠ, ಯುಕ್ತ ಮನೋಯೋಗ ಯುಕ್ತ ಅಂತ ಒಂದು ಪಾಠ. ಎರಡು ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ. ಅಹಮೇವ ಪರಹ ಅಲ್ಲಿ ಮತ್ಪರಹ ಅನ್ನೋ ಪದ ಇದೆ, ಸ್ವಾರಸ್ಯ ನೋಡಿ. ಮತ್ಪರಹ ಅನ್ನೋ ಪದ ಇದೆ. ಮತ್ಪರ ಶಬ್ದಕ್ಕೆ ಅರ್ಥ ಏನು ಅಂದರೆ ಅಹಮೇವ ಪರಹ ಅಂತ ಅರ್ಥ ಮಾಡಿದ್ದಾರೆ ಬೇರೆಯವರು, ನಾನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಡಿ ಕೆಲಸ ಆಗುತ್ತೆ ಅಂತ ಹೇಳಿದರು. ಅರ್ಥ ಆಯ್ತಾ? ಅಹಮೇವ ಪರಹ ನಾನೇ ಬ್ರಹ್ಮ ಅಂತ ಉಪಾಸನೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಅರ್ಥ ಬರೆದವರು ಇದ್ದಾರೆ. ಅದಕ್ಕೆ ಆಚಾರ ಅರ್ಥ ಹೇಳೋದು ಹಾಗಲ್ಲ. ಅಹಮೇವ ಕೃಷ್ಣ ಹೇಳ್ತಿರೋ ಮಾತಿದು, ಅಹಮೇವ ಪರಹ ನಾನು ಸರ್ವೋತ್ತಮ ಅಂತ ನೀನು ತಿಳ್ಕೊಂಡು ಮಾಡಬೇಕೇ ಹೊರತು ನೀನು ನಿನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಹೇಳಿದ್ದಲ್ಲ. ಅದರ ಮತ್ಪರ ಶಬ್ದನ ಅಪರ್ಥ ಮಾಡಿದ್ರು ಬೇಕಾಷ್ಟು ಜನ ಇದ್ದಾರೆ. ಅದಕ್ಕಾಗಿ ಆಚಾರ್ಯ ಬಿಡಿಸಿದ್ರಲ್ಲ, ದೇವ್ರು ಹೇಳ್ತಿದ್ದಾನೆ ನಾನು ಶ್ರೇಷ್ಠ ಅಂತ ತಿಳ್ಕೊ ಅಂತ ಹೇಳಿದರೆ ಇವನು ಹೇಳಿದವನು ನಾನು ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ರೆ ಏನಾಗುತ್ತೆ? ಈಗ ವಾಟ್ ಈಸ್ ಅವ್ರ ನೇಮ್? ತನ್ನ ಹೆಸರು ಹೇಳಿದ್ರು. ಇವನು ತನ್ನ ಹೆಸರು ತಾನು ಹೇಳ್ಕೊಂಡ್ಬಿಟ್ರೆ ಹೆಸರನ್ನ ಹಾಗೆ ಹೇಳ್ಬಾರ್ದು. ಅವ್ರು ತನ್ನ ಹೆಸರು ಇದು ಅಂತ ಅವ್ರು ಹೇಳಿದರು ಅಂತ ಹೇಳಬೇಕು ಅಷ್ಟೇ ಹೊರತು ಆದ್ರೆ ತನ್ನ ಹೆಸರು ಆಗೋದಿಲ್ಲ. ಅದೇ ರೀತಿ ಅಹಮೇವ ಪರಹ ಆಚಾರ್ಯ ಯಾತಕ್ಕೆ ಬಿಡಿಸೋ ಅದೇ ಕಾರಣ. ಇದು ಸಿಂಪಲ್ ಅದು, ಮತ್ಪರ ಅಂಬೋದು ಭಾಳ ಸಿಂಪಲ್ ಸಮಾಸ. ಯಾಕೆ ಬಿಡಿಸ್ತಾರೆ ಅಂದರೆ ಬೇರೆಯವ್ರು ತಪ್ಪು ಅರ್ಥ ಮಾಡಿ ಬಿಡಿಸ್ತಿದ್ದಾರೆ ಅಂತ ಅರ್ಥ. ಅಂದರೆ ಅಹಮೇವ ಪರಹ ಅಂತೇಳಿ ಸಾಧನೆ ಮಾಡೋಣ ಅನ್ಕೋಬಾರ್ದು, ದೇವರು ಸರ್ವೋತ್ತಮ ಅಂತ ಅಂದ್ಕೊಂಡು ಮಾಡಿದರೆ ಬರುತ್ತೆ ಅಂತ ಅರ್ಥ. ಇದು ಉತ್ತರ. ಇದು ಉಳಿದವರಿಗೆ ಮತದಲ್ಲಿ ದೇವ್ರ ಕಾನ್ಸೆಪ್ಟೂ ಇಲ್ಲ, ಆಮೇಲೆ ಸರ್ವ ಸರ್ವೋತ್ತಮತ್ವನೂ ಇಲ್ಲ, ಅವರಿಂದ ನಿಗ್ರಹ ಬರೋ ಸಾಮರ್ಥ್ಯ ಯಾವ ಕಾಲಕ್ಕೂ ಇಲ್ಲ. ಅದ್ವೈತ ಜ್ಞಾನ ಆಗಲಿ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಅದ್ವೈತ ಜ್ಞಾನ ಸಾಗಿದ್ರು ಇದ್ರಿಗೆ ಯಾವಾಗ ಅಥವಾ ಹೇಳಬೇಕಾಯ್ತಲ್ಲ, ಇಲ್ವೇ ಇಲ್ವಲ್ಲ. ಆದ್ದರಿಂದ ನಮ್ಮ ಮತ್ಪರ ಶಬ್ದಕ್ಕೆ ಅರ್ಥ ಅಲ್ಲೇ ಅಲ್ಲ. ಅಹಂ ಮತ್ ಅಂದ್ರೇನು, ಮದ್ಗೃಹಂ ಅಂದ್ರೇನು, ಮಮಗೃಹ ಅಂತ ಅರ್ಥ. ಯಾರಿಗಿದು ಹೇಳೋ, ಯಾರು ಹೇಳ್ತಾನೋ ಅವನು ಹೇಳೋದು, ಕೃಷ್ಣ ಹೇಳ್ತಿರೋ ಮಾತಿದ್ರು. ಆದ್ದರಿಂದ ಮತ್ಪರ ಅಂದರೆ ನಾನು ಸರ್ವೋತ್ತಮ ಅಂತ ತಿಳ್ಕೊಂಡು ನೀನು ತಿಳ್ಕೊಂಡು ಧ್ಯಾನ ಮಾಡೋ ಅಂತ ಹೇಳ್ತಿರ್ಬೇಕಾದ್ರೆ ಇವನು ತಾನೇ ಅರ್ಥ ಮಾಡ್ಕೋತಾನೆ, ಮಾಡ್ಕೋಬಾರ್ದು. ಯಶ್ಯಾಸ ಮತ್ಪರಹ ಫಲಮಾಹ ವಶೇಹೀತಿ. ಈ ರೀತಿಯಾಗಿ ಸಾಧನೆ ಮಾಡಿ ಇಂದ್ರಿಯಗಳನ್ನು ವಶ ಮಾಡಿಕೊಂಡ್ರೆ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನು ಅಪರೋಕ್ಷ ಜ್ಞಾನಿ. ಯುಕ್ತ ಇತಿ ನೈತತ್ ಯುಜಿಹಿ ಯುಜಿರೋ ರೂಪಂ. तेन प्रतिसंबंधि आकांक्षायां तदनुक्तिर्दोषः स्यात् किन्तु समाध्यर्थस्य युजेरिति भावेनः युक्तै इल्लि नैतत् युजिरः ಯುಜಿ ಅಂತಕ್ಕಂಥ ಇದೆ ಯುಜಿ ಇದೆ ಇಲ್ಲಿ ಯಾವ ರೂಪ ಅಂತ ಕೇಳಿದರೆ ಇಲ್ಲಿ ಸಾಮಾಧ್ಯರ್ಥಸ್ಯ ಯುಜೇಹಿ ಸಮಾಧ್ಯರ್ಥ ಅಂದ್ರೇನು ಯುಕ್ತ ಅಂದರೆ ಸಮಾಧಿ ಸ್ಥಿತಿ ಹೋಗೋನು ಅಂತ ಆ ಅರ್ಥದಲ್ಲಿ ಬಂದಿದೆ ಹೊರತು ಬೇರೆ ಅರ್ಥದಲ್ಲಿ ಬಂದಿಲ್ಲ ಆದ್ದರಿಂದ ಇದನ್ನು ಏನೇ ಯಾವುದನ್ನು ಯಾವುದರಿಂದ ಯುಕ್ತ ಅಂತ ಹೇಳಿಲ್ಲ ಅಂತ ತಿಳ್ಕೊಬಾರ್ದು ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಇದ್ದಾಗ ಗೊತ್ತಾಯ್ತಾ ಟ್ರಾನ್ಸಿಟಿವ್ ವರ್ಬ್ಸ್ ಯಾವಾಗ ಏನು ಮಾಡಬೇಕು ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಅಂದ್ರೆ ಏನರ್ಥ ಸಕರ್ಮಕ ಅಕರ್ಮಕ ಅಂತ ಕರ್ಮಪದ ಇರತಕ್ಕಂಥ ಧಾತುಗಳಿಗೆ ಕರ್ಮಪದ ಸಮೇತ ನಾನು ಹೋಗ್ತೇನೆ ತಕ್ಷಣ ಏನು ಪ್ರಶ್ನೆ ಬರುತ್ತೆ ಎಲ್ಲಿಗೆ ಅಂತ ಪ್ರಶ್ನೆ ಬರುತ್ತೆ ನಾನಿದ್ದೇನೆ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನಾನಿದ್ದೇನೆ ಅದಕ್ಕೇನು ಪ್ರಶ್ನೆ ಬರೋದಿಲ್ಲ ಹೋಗ್ತೇನೆ ಎಲ್ಲಿಗೆ ಅಂತ ಪ್ರಶ್ನೆ ಶುರುವಾಗ ಅದಕ್ಕೆ ಸಕರ್ಮಕ ಅಕರ್ಮಕ ಅದರಲ್ಲಿ ಇಲ್ಲಿ ಸಕರ್ಮಕ ಧಾತು ಯುಕ್ತ ಅಂದರೆ ಅದರೊಂದಿಗೆ ಕೂಡಿದವರಾಗೆ ಅಂತ ಅರ್ಥ ಯಾವುದರಿಂದ ಹೇಳಲೇ ಇಲ್ಲ ಅಂತ ಕೇಳಿದರೆ ಮನೋಯೋಗ ಯುಕ್ತ ಮನಸ್ಸು ಅಂತ ಅಂಡರ್ಸ್ಟುಂಡ್ ಅಲ್ಲಿ ಗೊತ್ತಾಯ್ತಾ ಯುಕ್ತ ಅಂದರೆ ಮನೋಯೋಗ ಯುಕ್ತ ಅಂತ ಅರ್ಥ ಆದ್ದರಿಂದ ಅದನ್ನು ಹೇಳಲಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ತಿಳಿಸ್ದಕ್ಕೆ ಆಚಾರ್ಯರು ಯುಕ್ತ ಅಂತ ಅರ್ಥ ಬರುತ್ತೆ ಅದೇನಾಗಿದೆ ನೈತತ್ ಯುಜಿರಹ ರೂಪಂ ಯುಜಿರ ಯುಜಿ ಅಂತ ಧಾತು ಬೇರೆ ಇದೆ ಗೊತ್ತಾಯ್ತಾ ಯುಜಿ ಅಂತ ಒಂದಿದೆ ಇನ್ನೊಂದು ಯುಜಲ್ರು ಅಂತ ಒಂದಿದೆ ಆ ಧಾತು ಈ ಧಾತು ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ ಆ ಧಾತುಗೆ ಏನರ್ಥ ಬರೀ ಕೂಡೋದು ಅಂತ ಅರ್ಥ ಈ ಧಾತುಗೆ ತೊಡಗಿಸೋದು ಕೂಡೋದು ಬೇರೆ ತೊಡಗಿಸೋದು ಬೇರೆ ಕೂಡೋದು ಅಂದರೆ ಜಸ್ಟ್ ಟಚ್ ಮಾಡಿದ್ರೆ ಸಾಕು ತೊಡಗಿಸೋದು ಅಂದ್ರೆ ಏನು ಇನ್ವಾಲ್ವ್ಮೆಂಟ್ ಇದೆ ಆ ಅರ್ಥದಲ್ಲಿ ಬಂದಿರೋದ್ರಿಂದ ಯುಕ್ತ ಅಂದರೆ ಮನಸ್ಸನ್ನು ದೇವರು ತೊಡಗಿಸಿದವನಾಗಿ ಅಂತ ಅರ್ಥ ಆ ಅರ್ಥ ಬರಲಿಕ್ಕೋಸ್ಕರ ನೋಡೋದಕ್ಕೇನಿವೆ ಧಾತುಗಳು ಎರಡು ಧಾತು ಒಂದೇ ರೀತಿ ಇವೆ ಕೆಲಸದ ಒಂದೇ ಧಾತು ಎರಡು ಅರ್ಥ ಕೊಡೋದು ಒಂದೇ ಅರ್ಥ ಒಂದೇ ಧಾತುನೇ ಧಾತು ಮೂರ್ನಾಲ್ಕು ಧಾತುಗಳಿವೆ ಅರ್ಥ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಅದಕ್ಕೆ ಈ ಅರ್ಥ ತಿಳ್ಕೊಂಡು ಆಕ್ಷೇಪ ಮಾಡಿಕೊಡೋದು ಅಂತ ಹೇಳೋದಕ್ಕೆ ಆಚಾರ್ಯ ಏನು ಮಾಡಿದರು ಯುಕ್ತ ಮನೋಯೋಗ ಯುಕ್ತ ಅಂತ ಭಾಷ್ಯ ಬರುತ್ತೆ ಭಾಷ್ಯ ಬರೆದಿದ್ದರಿಂದ ಯಾವ ಧಾತು ಸೂಚನೆ ಮಾಡದಂತೆ ಆಯಿತು ಅಂತ ಆಚಾರ್ಯ ಧಾತು ಹೇಳಲಿಲ್ಲ ಅವ್ರು ಬರೋದು ಅರ್ಥದಿಂದ ಏನು ಗೊತ್ತಾಗುತ್ತೆ ಯಾವ ಧಾತು ಸೂಚನೆ ಮಾಡಿದಾಗಾಯಿತು ಅಂತ ಟೀಕಾರ ಹೇಳಿ ಅದಕ್ಕೆ ಗುರುಭಾವಂ ವ್ಯಂಜಯಂತಿ ಭಾತಿ ಅಂತ ಅರ್ಥ ಯಾವ್ದ್ಯಾವ್ದು ಮನ ಆಧತ್ಸ್ವ ಮಯೇವ ಮನ ಆಧತ್ಸ್ವ ಇದೇ ಅರ್ಥದಲ್ಲಿ ಆಧತ್ಸ್ವ ತೊಡಗಿಸು ಅಂತ ಅರ್ಥ ಯಾರೇ ಎಲ್ಲ ಒಂದೇ ಸಿನಾನಿಯಮ್ಸ್ ಸಿನಾನಿಯಮ್ಸ್ ಅಷ್ಟೇ ಸೇಮ್ ಅಲ್ಲ ಸಿನಾನಿಯಮ್ಸ್ ಸೇಮ್ ಧಾತು ಸೇಮ್ ಧಾತು ಅಲ್ಲ ಸಿಮಿಲರ್ ಧಾತು ಮತ್ಪರಹ ಇತಿ ಉತ್ತರತ್ರ ಶ್ರವಣಾತ್ ಮಯಿ ಇತ್ಯುಕ್ತ ಮತ್ಪರಹ ಇತಿ ಅದ್ವೈತ ಜ್ಞಾನಮಿತಿ ಅನ್ಯೈಹಿ ವ್ಯಾಖ್ಯಾತಂ ಟೀಕಾರ ಬರೆದರು ಮತ್ಪರ ಅದಕ್ಕೆ ಅದ್ವೈತ ಜ್ಞಾನ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ಬೇರೆಯವರು ಅದಲ್ಲ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯ ಏನು ಮಾಡಿದ್ದಾರೆ ತತ್ ನ ಅಕ್ಷರಾನುಸಾರಿ ಇತ್ಯಾಶಯವಾನ್ ವ್ಯಾಚಷ್ಟೇ ಅಹಮೇವ ಇತಿ ಅದಕ್ಕೆ ಭಗವಂತ ಹೇಳೋ ಮಾತಿಗೆ ನಾವು ನಂಪರ ಅಂತ ಅರ್ಥ ಮಾಡಿಕೊಂಡ್ರೆ ತಪ್ಪಾಗುತ್ತೆ ಅದಕ್ಕೆ ಎಷ್ಟೋ ಜನ ನಿಮಗೆ ಬುದ್ಧಿ ಇಲ್ಲ ಸಿಟ್ಟು ಬಂತು ಅಂತ ಅವ್ರು ಹೇಳಿದರು ಸಿಟ್ಟು ಯಾವ ಕಡೆ ಹೋಯ್ತು ಈಗ ಅವ್ರ ಕಡೆ ಹೋಯ್ತು ಇಲ್ಲರೂ ಇವ್ರ ಕಡೆ ಬರೋದು ಯಾವ ನಿಮ್ಗೆ ಗುಡ್ ಅಂತ ಸರಿಯಾಗಿ ಹೇಳಿದ್ರೆ ಒಳ್ಳೆಯದು ಇವ್ರು ಅಪ್ರಿಷಿಯೇಟ್ ಮಾಡ್ತಾನೆ ನೀನೋ ತಿಳ್ಕೊಂಡ್ಬಿಟ್ಟಿದ್ದೆ ಹೀಗೆ ಹೇಳಿದ್ರೆ ನಾನು ನೋಡ್ಕೋತೀನಿ ಆಮೇಲೆ ಅಂತ ಹೇಳ್ತಾರೆ ಇವನ್ನ ಹಿಂದೆ ಕಂಟಿನ್ಯೂ ಮಾಡಿ ವಾಚ್ ಮಾಡೋದನ್ನ ಅಂತ ಹೇಳ್ತಾರೆ ಇದೇ ಮತ್ತು ತಾನು ಹೇಳ್ತೀನಿ ಅಂದರೆ ಗತಿ ಮುಗಿದೋಗ್ತಿತ್ತು ಅದಕ್ಕೆ ಅಹಮೇವ ಮತ್ತು ಅಹಮೇವ ಪರ ಅಂದರೆ ಭಗವಂತನ ಮಾತಾದ್ರಿಂದ ಹರಿರೇವ ಪರ ಅಂತ ಹೇಳಿ ಉಪಾಸನೆ ಮಾಡಬೇಕೇ ಹೊರತು ಬೇರೆ ಪರ ಶಬ್ದ ಉಪಲಕ್ಷಣ ಹರಿರೇವ ಪರ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಎಲ್ಲ ಸೇರಿಸಿ ಹೇಳಬೇಕು ಅಂತ ಅರ್ಥ ಮತ್ಪರ ಇತಿ ಅದ್ವೈತ ಅವಾಗೇನಾಗುತ್ತೆ ತಂದೆ ಕಡೆ ಮನಸ್ಸು ಹೋಗುತ್ತೆ ತಾಯಿ ಕಡೆ ಮನಸ್ಸು ಹೋಗುತ್ತೆ ಮಗನ ಕಡೆ ನೂರಾರು ಕಡೆ ಮನಸ್ಸು ಹೋಗುತ್ತೆ ಎಲ್ಲರೂ ಪರಮಾತ್ಮ ಇದೆ ಅಂತ ಗೊತ್ತಾದರೆ ಒಂದೇ ಕಡೆ ಮನಸ್ಸು ಹೋಗುತ್ತೆ ಗೊತ್ತಾಯ್ತೆ ಆಗ ಮೂರನೇ ಕಡೆ ಹೋಗೋದಿಲ್ಲ ಮೂರನೇ ಕಡೆ ಡಿಪಾರ್ಟ್ಮೆಂಟ್ ಒಂದೇ ಎಲ್ಲರದು ಒಂದೇ ಕಂಟ್ರೋಲ್ ಬಂದುಬಿಟ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಮುಗಿದೋಯ್ತು ಅರ್ಥ ಆಯ್ತು ಈಗ ದೇವರು ಎಲ್ಲ ಅಂತ ಹೇಳಿದಾಗ ಮನಸ್ಸು ಡೈರೆಕ್ಟ್ ಆಗ ಚಾನ್ಸ್ ಬರೋದಿಲ್ಲ ಆಗ ಎಲ್ಲ ಕಡೆ ದೇವರಿದ್ದಾನೆ ಮನಸ್ಸು ಎಲ್ಲಿ ಹೋದ್ರೆ ಎಲ್ಲಿ ಹೋಗ್ಬೇಕು ಕೊನೆಗೆ ಅದು ದೇವ್ರ ಹತ್ರ ಹೋಗೋದು ಎಲ್ಲೋ ಒಂದು ಕಡೆ ಮಾತ್ರ ದೇವರಿದ್ದರೆ ಬೇರೆ ಕಡೆ ಹೋದರೆ ಮನಸ್ಸು ಎಲ್ಲೇ ಹೋಯ್ತು ಅಂತ ತಿಳ್ಕೋಬೇಕು ಯಾವುದೋ ಕೆಲವು ಶಬ್ದ ದೇವರನ್ನ ಹೇಳಿದರೆ ದೇವ್ರ ಸ್ತೋತ್ರ ಮಾಡೋದು ಭಾರಿ ಕಷ್ಟ ಸರ್ವಶಬ್ದ ವಾಚ್ಯತ್ವ ಹೋದ ಮೇಲೆ ಏನು ಹೇಳಿದ್ರು ದೇವ್ರ ಸ್ತೋತ್ರ ಆಗುತ್ತೆ ಅನುಸಂಧಾನ ಇರಬೇಕು ಅವ್ನು ಇಲ್ಲಿ ಹೋದ್ರೆ ಆಗೋದಿಲ್ಲ ಕೆಲವು ದಾರಿ ಎಲ್ಲಿ ಬೇಕಾದ್ರೆ ಹೋಗ್ರೆ ಹೋಗುತ್ತೆ ಅಂದ್ಬಿಟ್ಟು ಕಣ್ಣು ಬಿಚ್ಚಿ ಡ್ರೈವ್ ಮಾಡ್ಬೋದು ಗೊತ್ತಾಯ್ತು ಸ್ವಲ್ಪ ದಾರಿ ತಪ್ಪು ಎಲ್ಲೋ ಹೋಗಿಬಿಡ್ತೇನೆ ಅಂದರೆ ಹುಷಾರಾಗಬೇಕಾಗುತ್ತೆ ದೇವರು ಎಲ್ಲ ಕಡೆ ಇದ್ದಾನೆ ಸರ್ವಶಬ್ದ ವಾಚ್ಯರಾಗಿದ್ದಾನೆ ಎಲ್ಲರೊಳಗಿದ್ದಾನೆ ಎಲ್ಲ ಕಾಲಕ್ಕಿದ್ದಾನೆ ಅಂತ ತಿಳ್ಕೊಂಡ ಮೇಲೆ ದೇವ್ರ ಧ್ಯಾನ ಏನಾಗುತ್ತಾಗ ಅದಕ್ಕೆ ಜ್ಞಾನ ಬೇಕಾಗ ಈ ಧ್ಯಾನ ಮಾಡ್ ಇದೆಲ್ಲ ಗೊತ್ತಿಲ್ಲದ ಧ್ಯಾನ ಮಾಡೋಕ್ಕಾಗೋದಿಲ್ಲ ಆಗ ಇದು ಗೊತ್ತಿದ್ರೆ ಏನಾಯ್ತು ಈಗ ಧ್ಯಾನ ಮಾಡೋ ಸುಲಭ ಆಗೋದಿಲ್ಲ ಎಲ್ಲೋ ಮನಸ್ಸು ಹೋಗುತ್ತೆ ಎಲ್ಲಿ ಹೋಗುತ್ತೆ ಹೇಳೋಣ ದೇವ್ರ ಬಿಟ್ಟು ಎಲ್ಲಿ ಹೋಗುತ್ತಾಗಿದ್ರೆ ಪ್ರಹ್ಲಾದ ಹೇಳಿದ್ನಲ್ಲ ಕಂಬದಲ್ಲಿ ಇದ್ದಾನೆ ಅಂತ ಹೇಳಿದ ಆ ಟೈಪ್ ಕಂಬದಲ್ಲಿ ದೇವರಿದ್ದಾನೆ ಅಂತ ಹೇಗೆ ಹೇಳಬೇಕು ಕಂಬ ಅನ್ನೋ ಶಬ್ದ ದೇವ್ರು ಹೇಳುತ್ತೆ ಅಂತಲೇ ಹೇಳಬೇಕು ಅರ್ಥ ಆಯ್ತು ಈಗ ಕಂಬದಲ್ಲಿದ್ದ ಪದದಲ್ಲೂ ಇದ್ದಾರೆ ವಾಚ್ಯನಾಗಿದ್ದಾರೆ ಪದಾರ್ಥದಲ್ಲೂ ಇದ್ದಾನೆ ಅಂತ ತಿಳ್ಕೊಂಡಾಗ ಬೇರೆ ಕೆಲಸ ಬರೋದಿಲ್ಲ ತಿಳಿತಿಲ್ಲ, ಡಿಸ್ಟರ್ಬ್ ಆಯ್ತು, ಯಾವುದೋ ಆ ಕಡೆ ಹೋಯ್ತು, ಇಲ್ಲ ಇಲ್ಲಿಗೆ ಬರುತ್ತಾರೆ, ಶಾಂತರ ಆಗಿಬಿಟ್ಟು ಮತ್ತೆ ಆ ಕಡೆ ಹೋಗಿ ತಮ್ಮ ಕಡೆಯವ್ರಿಗೆ ಒಂದು ಕಡೆ ಇಲ್ಲ ಬಸ್ ಹೊರಟೋಯ್ತು ಆ ಕಡೆಗೆ, ಇವ್ನು ಗಾಬರಿ ಆಗಿಬಿಟ್ಟು ಎಲ್ಲ ಹೋಯ್ತು ಅಂತ, ಇಲ್ಲ ಇಲ್ಲಿಗೆ ಬರುತ್ತೆ ಮತ್ತೆ ಅಂತಷ್ಟ ನಿರಾಳ ಇಲ್ಲ, ಇಲ್ಲಿಗೆ ಬರುತ್ತೆ ಅಂತ ಹೇಳಿದ ತಕ್ಷಣ ಅವನು ಬೇರೆ ಕಡೆ ಹುಡುಕೋ ಪ್ರಸಂಗ ಬರಲಿಲ್ಲ. ಅದಕ್ಕೆ ಆ ಮತ್ಪರಹ ಶಬ್ದಕ್ಕೆ ಅರ್ಥ ಅದು, ನಾನೇ ಹರಿದೇವ ಪರಹ ಗುರುಹು ಜಗತ್ ಪಿತೃ ಮಾತೃ ಗತಿ ಅಷ್ಟೆಲ್ಲ ಹೇಳಿದ ಮೇಲೆ ಬೇರೆ ಕಡೆ ಬರೆಸೋಗ ಚಾನ್ಸ್ ಇಲ್ಲೇ ಇಲ್ಲ. ಅದಕ್ಕೆ ಪ್ರಹ್ಲಾದ ಎರಡನೇ ಕಷ್ಟ ಕೊಲ್ತೇನೆ, ನೀನ್ಯಾವಪ್ಪ ಕೊಲ್ಲಕ್ಕೆ ಒಳಗಿದ್ದಾನಲ್ಲ ದೇವರು ಅಂತ ಅನ್ಬಿಟ್ಟು ಕೊಲ್ಲಕ್ಕಾಗಲಿಲ್ಲ ಅವನ ಕೈ. ಅದು ಇಂಪಾರ್ಟೆಂಟ್. ಅಹಮೇವಿ ಭಗವಾನೇವ ಸರ್ವಸ್ಮಾದ್ ಉತ್ಕೃಷ್ಟ ಇತಿ ಜ್ಞಾತ್ವಾ ತಸ್ಮಿನ್ನೇವ ನಿರಂತರಂ ಮನಸೋ ಯೋಜನ ಇಂದ್ರಿಯ ಜಯೇ ಪರಂ ಸಾಧನಮಿತಿ ಭಾವ. ಆದ್ದರಿಂದ ಭಗವಾನೇವ ಸರ್ವಸ್ಮಾದ್ ಉತ್ಕೃಷ್ಟ ಇತಿ ಜ್ಞಾತ್ವಾ ತಸ್ಮಿನ್ನೇವ ನಿರಂತರಂ ಮನಸಃ ಯೋಜನಂ, ಅದನ್ನು ಹೇಳೋದಕ್ಕೆ ಪ್ರಮಣಂ ಕುರು ಮಾನಸ ಮೀಶಪದೇ, ಈಶಪದೇ ಪ್ರಮಣಂ ಕುರು ಅಂತ ಹೇಳಿದ್ರಿಂದ ಎಲ್ಲದಕ್ಕೂ ಸಿದ್ಧಿಯಾಯಿತು. ಪರಂ ಸಾಧನಮಿತಿ ಭಾವ ನಿರಾಹಾರತ್ವಾದಿಕಂತೂ ವಸ್ತುಗತಿ ಪ್ರದರ್ಶನಾರ್ಥಂ ಏವ ಉಕ್ತವಿತಿ ಮಂತವ್ಯಂ. ನಿರಾಹಾರತ್ವಾದಿಗಳನ್ನು ಹೇಳಿದ್ರಲ್ಲ ಹಾಗಿದ್ರೆ ಅಂತ ಕೇಳಿದರೆ ಅವೆಲ್ಲ ಹೊರಗಿನ ಸಾಧನಗಳು, ಒಡಗಿನ ಸಾಧನ ಯಾವುದು ಅಂದ್ರೆ ಇದೇನೆ, ದೇವರನ್ನು ನಂಬೋದೇ ಮುಖ್ಯವಾದ ಸಾಧನ, ಅವೆಲ್ಲ ನಿರಾಹಾರತ್ವಾದಿಗಳು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ಗೊತ್ತಾಯ್ತಾ, ಅದನ್ನು ಹೇಳಿದ್ದೆ ಹೊರತು ಬರೀ ನಿರಾಹಾರ ಮಾಡಿದ್ರೆ ಸಿದ್ಧಿ ಆಗುತ್ತೆ ಅಂತ ಹೇಳಿಲ್ಲ. ಎಷ್ಟೋ ಅದನ್ನು ಹಿಮಾಲಯದಲ್ಲಿ ಕೂತಿರ್ತಾರೆ, ಅವ್ರು ಎಷ್ಟೋ ಊಟ ತಿಂಡಿ ಪ್ರಶ್ನೆ ಬರೋದೇ ಇಲ್ಲ ಅವರಿಗೆ, ಗೊತ್ತಾಯ್ತಾ. ಹಸಿವೆ ಹಸಿವೆ ಪ್ರಶ್ನೆ ಅಲ್ಲ, ಯಾರು ಮಾಡೋಕ್ಕಾರೆ ಅಲ್ಲಿ ಕೂತ್ಕೊಂಡ್ರಲ್ಲಿ ಅವನು ತಾನು ಮಾಡಿ ಸಿಕ್ಕಿ ತಿಳ್ಕೊಂಡಿರ್ಬೇಕಷ್ಟೇ, ಅದು ಭಾರಿ ಕಷ್ಟದ ಕೆಲಸ. ಆದರೆ ಅದು ಸಿದ್ಧಿ ಬರೋ ಸಾಧ್ಯತೆ ಇಲ್ಲ, ದೇವ್ರ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಎಲ್ಲಿ ಕೂತರೂ ಅಷ್ಟೇ, ಅರಣ್ಯದಲ್ಲಿ ಕೂತರೂ ಅಷ್ಟೇ, ಎಲ್ಲಿ ವಿಷ್ಣು ವೈಕುಂಠ ಕೂತರೂ ಅಷ್ಟೇ, ಎರಡನೇ ಕಷ್ಟ ವಾಪಸ್ ಬಂದ. ಅರ್ಥ ಆಯ್ತಾ? ಮನಸ್ಸು ದೇವ್ರ ಕಡೆ ಇಲ್ಲದೆ ದೇಹ ಮಾತ್ರ ಕಡೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಸೊ ಮನಸ್ಸು ಕೊಡೋದು ಭಾರಿ ಮುಖ್ಯ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹು, ಅದಕ್ಕೆ ಒತ್ತು ಕೊಡ್ತಿದ್ದ. ಇವರು ಮನಸ್ಸನ್ನು ಯಾವಾಗಲೂ ಸರಿಗಟ್ಟಿಗೆ ಅಭ್ಯಾಸ ಮಾಡೋದಕ್ಕೆ ಅದು ಯೋಗ ಅಂದ್ರೆ, ಅದು ಯೋಗ ಮೇನ್ಲಿ ಕನೆಕ್ಟೆಡ್ ವಿತ್ ಮೈಂಡ್. ಅದು ಇವತ್ತಿನ ಯೋಗ ಕನೆಕ್ಟೆಡ್ ವಿತ್ ಬಾಡಿ, ಇದು ಕನೆಕ್ಟೆಡ್ ವಿತ್ ಬಾಡಿ ಯೋಗ ಅಂಬೋದು ಫಿಸಿಕಲ್ ಯೋಗ, ಕೆಲಸಕ್ಕೆ ಬರೋದಿಲ್ಲ ಅದು, ಗೊತ್ತಾಯ್ತಾ. ನಿಜವಾದ ಯೋಗ ಯಾವುದು ಅಂದರೆ ಮೆಂಟಲ್ ಸ್ಪಿರಿಚುವಲ್ ಯೋಗನೇ ಯೋಗ. ಆ ಸ್ಪಿರಿಚುವಲ್ ಯೋಗಕ್ಕೆ ಏನು ಬೇಕಾಗ? ಮನಸ್ಸು ಬೇಕು. ಬರೀ ಮನಸ್ಸಿಗೆ ಶಕ್ತಿ ಇಲ್ಲ, ಏನು ಮಾಡಬೇಕು ಅದಕ್ಕೀಗ? ಜ್ಞಾನ ಕಡೆ ಭಕ್ತಿ ಎರಡು ಎರಡು ಮಾಡಿಬಿಟ್ರೆ ಏನಾಯ್ತು? ಈಗ ಹೋಗಿ ಈ ಬರೀ ಇದಿದೆ, ಒಂದು ಬುಲೆಟ್ ಇದೆ, ತೊಗೊಂಡು ನೋಡಿದ್ರೆ ಯಾರು ಸಾಯ್ತಾರೆ, ಅದರಿಂದ ಏನು ಗಾಯ ಆಗ್ಬೋದು ಅಷ್ಟೇ. ಅದೇ ಇದರಲ್ಲಿ ಇಟ್ಟು ಹೊಡೆದ್ರೆ, ಗನ್ನಲ್ಲಿ ರಿವಾಲ್ವರ್ ಇಟ್ಟು ಹೊಡೆದ್ರೆ ಹೋಗಿಬಿಡ್ತಾರೆ, ಯಾಕೆ ಅಷ್ಟು ಸ್ಪೀಡ್ ಪಿಕಪ್ ಮಾಡ್ತಾರೆ, ತಿಳಿತಿಲ್ಲ. ಇವನು ಏನು ಕೈಯಿಂದ ಹೊಡೆದ್ರೆ ಅಷ್ಟು ತೊಗೊಳಕ್ಕೆ ಸಾಧ್ಯ ಇಲ್ಲ. ಅದು ಅದಕ್ಕೆ ಅರ್ಥ ಮಾಡಿಕೊಂಡ್ರೆ ಯಾವಾಗ ಹರಿಭಕ್ತಿ ಜ್ಞಾನ ಎರಡು ಸೇರಿ ಬಿಟ್ಟಾಗ ಏನಾಯ್ತದೆ, ಆಗ ಮನಸ್ಸು ವಂಡರ್ಫುಲ್ ಆಗಿ ವರ್ಕ್ ಮಾಡೋದು. ಅದು ಎಲ್ಲರಿಗೆ ಎಲ್ಲರಿಗೂ ಮನಸ್ಸು ಇದ್ದರೂ ಕೂಡ ಆ ಧನಸ್ಸು ಮನಸ್ಸು ಧನಸ್ಸು ಹೇಗೆ ಬರೀ ಧನಸ್ಸಿಂದ ಹೊಡೆದು ಯಾರು ಸಾಯ್ತಾರೆ, ಕೂಲಾಗುತ್ತೆ ಅಷ್ಟೇ. ಅದು ಅದರೊಳಗೆ ಇದಿಟ್ಟಾಗ ಧನಸ್ಸಿಗೆ ಬಾಣನೂ ಬೇಕು, ಬಾಣಕ್ಕೆ ಧನಸ್ಸು ಬೇಕು. ಸೊ ಮನಸ್ಸೇ ಇಲ್ಲ ಸಾಧನೆ ಆಗೋದಿಲ್ಲ, ಮನಸ್ಸಿದೆ ದೇವ್ರ ಕಡೆ ಹೋಗಿಲ್ಲ ಸಾಧನೆ ಆಗೋದಿಲ್ಲ. ಸೊ ಎರಡೂ ಆಗಬೇಕು. ಅದನ್ನೇ ಉಪನಿಷತ್ತು ಹೇಳೋದು, ಶರವತ್ ತನ್ಮಯೋ, ಬಾಣ ಬಿಟ್ಟ ಬಿಡಬೇಕು ಅಂತ ಹೇಳಿದ್ದ. ಬಾಣ ಬಿಟ್ಟ ಬಿಡಬೇಕೇ ಹೊರತು ಬಾಣಕ್ಕೆ ಯಾವಾಗಲೂ ಧನಸ್ ಬೇಕೇ ಬೇಕು ಬಾಣ ಬಿಡಬೇಕಾದ. ಸೊ ಮನಸ್ಸು ಬೇಕೇ ಬೇಕು, ಮನಸ್ಸು ಬೇಕೇ ಬೇಕು. ಅದಕ್ಕೆ ಯಾವಾಗಲೂ ಮನಸ್ಸನ್ನು ಯಾವಾಗಲೂ ಸರಿ ಇಟ್ಕೊಂಡಿರಬೇಕು. ಮನಸ್ಸು ಸರಿ ಇಟ್ಕೊಳ್ಳೋದಕ್ಕೆ ಇವೆಲ್ಲ ಏನು ಸಾಧನೆಗಳು, ವ್ರತ ಉಪವಾಸಗಳು ಎಲ್ಲ ಸಾಧನೆಗಳು ಸೇರಿಸಿ ಮಾಡಬೇಕು. ತಸ್ಮಿನ್ನೇವ ನಿರಂತರಂ ಮನಸ್ಸೋ ಯೋಜನ ಇಂದ್ರಿಯೇ ಪರಂ ಸಾಧನವಿತಿ ಭಾವ. ನಿರಾಹಾರತ್ವಾದಿಕಂತೂ ವಸ್ತುಗತಿ ಪ್ರದರ್ಶನಾರ್ಥಮೇವ ಉಕ್ತಮಿತಿ ಮಂತವ್ಯಂ. ನಿರಾಹಾರತ್ವ ಅದಕ್ಕೆ ಹಾಡಾಗುತ್ತೆ ಅಂತ ಹೇಳಿದರು. ಯದರ್ಥಂ ಅಯಂ ಉಪೋದ್ಘಾತ ಉಕ್ತ ತತ್ ಪ್ರದರ್ಶನ ಪ್ರತಯ ಉತ್ತರಾರ್ಧ ತಾತ್ಪರ್ಯಮಾಹ ಪರಮಿತಿ. ಇಷ್ಟೊತ್ತು ಉಪೋದ್ಘಾತ ಇಂದ್ರಿಯೇದ ಬಗ್ಗೆ ಯಾತಕ್ಕೆ ಹೇಳಿದರು ಅಂದರೆ ಅದು ಫಲಮಾಹ ವಶೇಹಿ. ಇದು ಸ್ಥಿತಪ್ರಜ್ಞಾತ್ವ ಅಂದರೆ ಇದೇ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಪೀಠಿಕೆ ಹೇಳಿದರು ಅಂತ ಅರ್ಥ. ಇದು ಏವಂ ತತಃ ಕಿಂ ಇತ್ಯಾಕಾಂಕ್ಷಾಯಾಮ್ ಇಂದ್ರಿಯ ಜಯಸ್ಯ ಜ್ಞಾನಂ ಫಲಮಾಹ ಇತ್ಯರ್ಥ. ಇಷ್ಟೆಲ್ಲ ಕಷ್ಟಪಟ್ಟು ಇಂದ್ರಿಯ ಜಯ ಮಾಡಿದ್ದಕ್ಕೆ ಏನು ಉಪಯೋಗ ಆಯಿತು? ಸರಿಯಾಗೋದು ಸರಿಯಾಗೋದು ಅಂತ ಹೇಳಿದ್ರು, ಸರಿಯಾಗೋದ ಆಮೇಲೆ ಎಷ್ಟು ಫಲ ಬಂತು, ಪಾಸ್ ಆದ, ಇದರಿಂದ ಎಷ್ಟು ಬೆನಿಫಿಟ್ ಸಿಗ್ತದೆ. ಅದರಿಂದ ಆಗೊಂದು ಸರಿ ಮಾಡದೆ ಹೋಗಿದ್ರೆ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾ ಇತ್ತು. ಲೌಕಿಕದಲ್ಲೇ ಕಾನ್ಸಂಟ್ರೇಷನ್ ಫೆಲೆ ನಮ್ಗೆ ಅರ್ಥ ಆಗುತ್ತೆ, ಅಧ್ಯಾತ್ಮದಲ್ಲಿ ಭಾರಿ ಜಾಸ್ತಿ ಆಗುತ್ತೆ. ಯತ ಏವಂ ಜ್ಞಾನಂ ಮಹಾಯಾಸ ಸಾಧ್ಯ ಇಂದ್ರಿಯ ಜಯ ಫಲಂ ಅತ ಏವ ಆಯಾಸ ಭೀರು ಜನೋ ನಾ ತತ್ ಸಾಧಯತಿ. ನೋಟ್ ಬರೆದ ಟೀಕರ. ಯತ ಏವಂ ಜ್ಞಾನಂ ಮಹಾಯಾಸ ಸಾಧ್ಯ ಇಂದ್ರಿಯ ಜಯ ಫಲಂ ಅತ ಏವ ಆಯಾಸ ಭೀರು ಜನೋ ನ ತತ್ ಸಾಧಯತಿ. ಆಯಾಸ ಆಗುತ್ತೆ ಅಂತ ಯಾರು ಹೆದರ್ತಾರಲ್ಲ ಅವರಿಗೆ ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಶ್ರಮ ಆದರೂ ಪರವಾಗಿಲ್ಲ ಅಂತ ಹೋಗೋರಿಗೆ ಮಾತ್ರ ಸಾಧ್ಯನೇ ಹೊರತು ಏ ನಮ್ಮ ಕೈಲಿ ಆಗೋದಿಲ್ಲಪ್ಪ ಅಂದರೆ ಇಲ್ಲ ಅಂತ ಅರ್ಥ. ಅತ ಯತ ಏವಂ ಜ್ಞಾನಂ, ಯತಃ ಯಾವ ಕಾರಣದಿಂದ ಏವಂ ಹೀಗೆ ಜ್ಞಾನಂ ಮಹಾಯಾಸ ಸಾಧ್ಯ ಇಂದ್ರಿಯ ಜಯ ಫಲಂ. ಮಹಾ ಕಷ್ಟಪಟ್ಟು ಸಾಧಿಸ್ತಕ್ಕಂಥ ಇಂದ್ರಿಯ ಜಯದ ಫಲ ಅಪರೋಕ್ಷ ಜ್ಞಾನವಾದ್ದರಿಂದ ಆಯಾಸ ಭೀರುಹು ಜನ ಆಯಾಸಕ್ಕೆ ಹೆದರ ಜನಗಳು ನ ತತ್ ಸಾಧಯ ಅಪರೋಕ್ಷ ಜ್ಞಾನವನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧಿಸ್ಲಿಕ್ಕಾಗೋದಿಲ್ಲ. ಫಿಸಿಕಲ್ಲು ಮೆಂಟಲ್ ಎರಡು, ಮನಸ್ಸಿನಲ್ಲಿ ಮನಸ್ಸಿನ ಏಕಾಗ್ರತೆ, ಓದ್ಬೇಕಾದ್ರೆ ಓದ್ತಾ ಹೊತ್ತು ಫಿಸಿಕಲ್ ಏನಿಲ್ಲ, ಓದಕ್ಕಾಗೋದಿಲ್ಲ ಬಿಟ್ಬಿಡ್ತಾರೆ, ಏನಾಗ ಅರ್ಥ ಆಗೋದಿಲ್ಲ ಅಂತ ಬಿಡ್ತಾರೆ, ಇಷ್ಟು ದೊಡ್ಡದು ಯಾರು ಓದ್ತಾರೆ ಅಂತ ಬಿಡ್ತಾರೆ, ಅದು ಆಯಾಸ ಸಾಧ್ಯ ಇಲ್ಲ. ಪುರಸ್ಸರಣೆ ಹೋಗಿ ಪುರಸ್ಸರಣೆ ಭಾರಿ ಕಷ್ಟ ಅಂತ ಬಿಟ್ಬಿಡ್ತಾರೆ, ಅದೆಲ್ಲ ನಮ್ಮ ದೇವ್ರ ಪೂಜೆ ಕಷ್ಟ ಅಂತ ಬಿಟ್ಟಿಲ್ವೇನು, ಆ ಥರ ಬೃಂದಾವನ ಎಲ್ಲರಿಗೂ ಕಷ್ಟನೇ, ಏನು ಮಾಡೋ ಹೋಗೋ ಕಷ್ಟ ಕಷ್ಟ ಅಂದರೆ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಯಾವುದು ಕೂಡ. ನ ತತ್ ಸಾಧಯಿ ನತು ಜ್ಞಾನಸ್ಯ ಮುಕ್ತ ಲಕ್ಷಣ ಸಾಧನತ್ವ ಅಭಾವಾತಿಥಿ ಶ್ಲೋಕತ್ರಯ ತಾತ್ಪರ್ಯಾರ್ಥ. ಆದ್ದರಿಂದ ಜ್ಞಾನ ಅನ್ನೋದು ಅಸಾಧ್ಯ ಅಲ್ಲ, ಮಾಡಲಿಕ್ಕೆ ಅವನು ತಯಾರಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಜ್ಞಾನ ಬರೋದಿಲ್ಲ. ಅರ್ಥ ಆಯ್ತಾ? ಬಹು ಪ್ರಯತ್ನ ಮಾಡಿ ಈ ಹೇಳಿದ ಕ್ರಮದಲ್ಲಿ ಹೋದರೆ ಏನಾಗುತ್ತೆ, ಅಲ್ಲಿಗೆ ಜ್ಞಾನ ಬರಲೇಬೇಕು. ಯಾರು ಇದು ಮಾಡೋಕ್ಕೆ ತಯಾರಿಲ್ಲ ಅವ್ರಿಗೆ ಜ್ಞಾನ ಬರೋದಿಲ್ಲ. ಆದ್ದರಿಂದ ಜ್ಞಾನ ಬರೋದಕ್ಕೆ ಉಪಾಯ ಹಿಡಿದಾಗ ಅಂತ ಆಯ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಒಂದು ಮಾತಿದೆ, ನೀರಿಗೆ ಹೆದರಿದ್ರೆ ಬ್ರಾಹ್ಮಣ ಅಲ್ಲ ಅಂತೇಳಿ, ನೀರಿಗೆ ಹೆದರಿದ್ರೆ ಬ್ರಾಹ್ಮಣ ಅಲ್ಲ ಅಂತ ಬೀಳ್ಬೇಕು ಹೋಗಿ ಅಂತ ಅರ್ಥ ಅಲ್ಲ ಅದ್ರಾಗೆ. ಏನರ್ಥ? ಸ್ನಾನಕ್ಕೆ ಹೆದರಬಾರ್ದು ಅಂತ, ಏನೇ ಸ್ನಾನ ಎಷ್ಟೇ ಸ್ನಾನಕ್ಕೂ ತಯಾರಿರಬೇಕು ಆ ಬ್ರಾಹ್ಮಣ. ಅದೇ ರೀತಿ ಬೋಧಿ ಹೆದರಿದ್ರೆ ಬ್ರಾಹ್ಮಣನಲ್ಲ, ಶಸ್ತ್ರಕ್ಕೆ ಹೆದರಿದ್ರೆ ಕ್ಷತ್ರಿಯ ಹೇಗಾಗ್ತಾರೆ? ಅಯ್ಯೋ ಪಕ್ಷ ಕಡ್ಗ ಕಂಡುಬಿಟ್ಟು ಹೆದರ್ಬಿಟ್ಟು ಡಾಕ್ಟರ್ ಆಪರೇಷನ್ ಮಾಡ್ತಾರೆ, ರಕ್ತ ನೋಡಿ ಅವನ ಎಚ್ಚರ ತಪ್ಪಿದ್ರೆ ಆಪರೇಷನ್ ಏನು ಮಾಡ್ತಾರೆ? ಬ್ಲಡ್ ನೋಡಿದ ತಕ್ಷಣ ಕೆಲವು ಅಲರ್ಜಿ ಅದು, ಹಾಗೆ ಇದಾಗ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ ಭಯದಿಂದ. ಅಂಥವರೆಲ್ಲ ಇದಾಗ ಸಾಧ್ಯ ಇಲ್ಲ, ಅದನ್ನೆಲ್ಲ ಓವರ್ಕಮ್ ಮಾಡಿರ್ಬೇಕು. ಅದನ್ನ ಹೇಳೋದಕ್ಕೋಸ್ಕರ ಅದಕ್ಕೆ ಅಭ್ಯಾಸ ಮಾಡಬೇಕು ಇದನ್ನೆಲ್ಲ ಕೂಡ. ಅದು ಬೇಡ, ಅದು ಯಾವಾಗಲೂ ಇದ್ದಿದ್ದೆ. ಅದಕ್ಕೆ ದೇವ್ರ ಮನಸ್ಸಾಕು ಅಂದ್ರೆ ಅದೇ ಅರ್ಥ, ದೇವರು ಮಾಡಿಸ್ತಾರೆ ಅಂದ್ರೆ ಅನುಸಂಧಾನ ಬರೋದಕ್ಕೆ ದೇವರ ಮನಸ್ಸಾಗು ಅಂತ ಕರೆಯ. ಅದೇ ಇಂದ್ರಿಯಜಯ, ಇಂದ್ರಿಯಜಯಕ್ಕೆ ಸಾಧನ ಅದು. ಹೇಳಿಲ್ಲ ಡೆಲ್ಲಿಗೆ ಹೋಗಿ, ಓ ನನ್ನ ಕೈಲಿ ಇಲ್ಲ ಡೆಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು, ಆಫೀಸ್ ಆರ್ಡರ್ ಇದೆ ಅಂದ ತಕ್ಷಣ ಹೊರಟಾಯ್ತು. ಟಿ ಹೇಳಿ ಎಲ್ಲ ಸಿಗುತ್ತೆ ಗೊತ್ತಾಯ್ತು. ಈಗ ಯಾವಾಗ ಆಫೀಸ್ ಆರ್ಡರ್ ಬಂದಿದೆ ಅಂತ ಗೊತ್ತಾಗ ತಕ್ಷಣ ರಿಲೀಫ್ ಸಿಕ್ಕೋಯ್ತು ಅವ್ರಿಗೆ, ಗೊತ್ತಾಯ್ತಾ? ಪ್ರೇರಣೆಯ ಪ್ರೀತ್ಯರ್ಥ ಬಂದಾಗ ಆಫೀಸ್ ಕಳಿಸ್ತಾ ಇದೆ, ಆಫೀಸ್ ಅಡ್ಜೆಂಟ್ ಮಾಡಿ ಮುಗಿದೋಯ್ತು, ಟಿ ಎ ಬಿಲ್ ಕೊಟ್ಟ ಬಂದ ದುಡ್ಡು. ಅದಿಲ್ಲ ತಾನೇ ಹೋಲ ಫಜಿತಿ ಬಂತು. ಅದಕ್ಕೆ ಅಹಂ ಕರ್ತ ಅಂದ್ರೆ ಪ್ರಾಬ್ಲಮ್, ಆಫೀಸ್ ಕರ್ತ ಅಂದ್ರೆ ಪ್ರಾಬ್ಲಮ್ ಇಲ್ಲ ಅವ್ತಾನೆ. ಅದೇ ರೀತಿನೇ ನಾನು ಹೋಗ್ತಾ ಇಲ್ಲ, ಎಲ್ ಟಿ ಸಿ ಕೊಟ್ಟಿದ್ದಾರೆ, ಎಷ್ಟು ಅನುಸಂಧಾನ ಇದೆ, ನಾನು ಮಾಡಿ ದೇವರು ಮಾಡಿಸ್ತಾನೆ, ಸಿಂಪಲ್. ಆ ಅರ್ಥದಲ್ಲಿ ಅದನ್ನೇ ಮನಸ್ಸು ಕಾನ್ಸಂಟ್ರೇಷನ್ ಅಂದ್ರೆ ಅದು, ಆ ಭಾವನೆ ಏನಾಗಬಾರ್ದು, ಶೇಕ್ ಆಗಬಾರ್ದು. ಅಯ್ಯೋ ದೇವರಿಗೆ ಕೈ ಬಿಟ್ಬಿಟ್ಟ, ನಾನೇನು ಮಾಡಿ, ಆ ಥರ ಬಂದರೆ ಹೋಯ್ತು, ದೇವ್ರ ನಂಬಿಕೆ ಇಲ್ಲ ಅಂತ ಅರ್ಥ. ಮಾಡಲೇಬೇಕು. ಹಾಂ ಹಾಂ ಹಠ ಹಠ ಅದು ಬೇಕು, ಬರೀ ಹಠ ಇದ್ದ ಕೆಲಸ ಆಗಲ್ಲ, ದೇವ್ರ ಅನುಗ್ರಹ ಬೇಕದು. ಬರೀ ಹಠ, ನೀವು ರೂಮಲ್ಲಿ ಬಾಲ ಹಾಕೊಂಡು ಹಳ್ಳಿ ಕೂತೀರಿ, ಯಾರು ಕೇಳ್ತಾರೆ ನಿಮ್ಮನ್ನ? ರೂಮ್ನಲ್ಲಿ ಬಾಲ ಹಾಕೊಂಡು ಉಪವಾಸ ಕೂತ್ಕೊಬಿಟ್ಟ, ಯಾರ್ಯಾರು ಕೇಳಿದ್ರೆ ಸಾಯಿ ಹಣ ನೋಡ್ತಾರೆ ಅಷ್ಟೇ ಬಂದು. ಅಲ್ಲಿ ದಿವಸ ವಿದಾಸ ಹೊತ್ತು ಕೂತ್ಕೊಂಡು ಅವಾಗ ಏನಾಯ್ತು, ಎಲ್ಲರ ಗಮನಕ್ಕೆ ಬಂತ. ಅರ್ಥ ಆಯ್ತಾ? ಈಗ ಕೂತ್ಕೊಂಡು ಯಾರಿಗೆ ಯಾರು ಗಮನಕ್ಕೆ ತರಬೇಕು ಅವ್ರು ಮುಂದೆ ಕೊಡ್ಬೇಕು. ಇವತ್ತು ದೇವ್ರ ಅಪರೋಕ್ಷ ಜ್ಞಾನ ಕೊಡೋದ್ಮೇಲೆ ಯಾರು ಬಂದು ಕೊಡ್ಬೇಕು? ನಾವಾಗ ದೇವ್ರ ಮುಂದೆ ಕೊಡ್ಬೇಕು, ದೇವ್ರನ್ನ ಸೆಂಟರ್ ಮಾಡ್ಕೋಬೇಕು. ಪ್ರತಿಯೊಂದು ವಿಷ್ಣು ವಿಷ್ಣಾರ್ಪಣ ಅಂತ ಹೇಳ್ಬೇಕು, ವಿಷ್ಣು ಪ್ರೀತ್ಯರ್ಥ ಮಾಡಬೇಕು. ಆದ್ದರಿಂದ ಹಠಯೋಗ ಏನು ಮಾಡ್ತಾರೆ, ಸುಮ್ಮನೆ ಕಷ್ಟಪಡೋದು ಅಷ್ಟೇ. ಇವೆಲ್ಲ ಹಠಯೋಗಗಳು ಬರ್ತಾರೆ ಅಂತ ಹೇಳಿದ್ರೆ ಅಘೋರಿಗಳು ಅಂತೆಲ್ಲ ಇರ್ತಾರಂತಲ್ಲ, ಒಂದು ಕೈ ಎತ್ಬಿಡ್ತಾರೆ, ಉದ್ದ ಕೈ ನಿಲ್ಲಿಸ್ಬೇಕು ಹಾಗೇನೆ. ಹಾಗೆ ನಿಂತು ಹೋಗ್ಬಿಡುತ್ತೆ, ಸ್ವಲ್ಪ ದಿವಸ ಬ್ಲಡ್ ಸರಿ ಸ್ಟಾಪ್ ಆಗಿ ನಿಂತು ಹೋಗ್ಬಿಡುತ್ತೆ. ದೇವ್ರ ಕೈಯಾಗ ಕೊಟ್ಟಿದ್ದೆ, ಎಷ್ಟೆಲ್ಲ ಕಷ್ಟಪಟ್ಟು ಕಟ್ ಕೇಳ್ಕೊಬೇಕಾದ್ರೆ ನೀವು ಕೈ ಕೊಡಬೇಕಾಗಿ, ಕೈ ಕಟ್ ಮಾಡಿಕೊಂಡ್ರೆ ಹೋಗೋದು ಸಾಧನೆ. ಅದು ಕೈ ಕೆಳಬರಂತೆ ಮಾಡಿಕೊಟ್ರೆ ಅಷ್ಟೇ, ಎಷ್ಟು ಪ್ರಾಬ್ಲಮ್ ಬಂತ ಅದರಿಂದ. ಅವ್ರು ಮಾಡೋದು ಹಾಗೆ, ಅವರು ಹಠಯೋಗಗಳು ದೇವ್ರನ್ನ ಏನು ನಂಬೋದಿಲ್ಲ, ಈ ರೀತಿ ಮಾಡೋದು. ಅದು ಹಠಯೋಗದಿಂದ ಬರುತ್ತೆ, ಏನು ಬರುತ್ತೆ ಅದರಿಂದ, ವೇಸ್ಟ್ ಆಗುತ್ತೆ ಅಷ್ಟೆ. ಸಿದ್ಧಿ ಬರಬೇಕು. ಅವ್ರು ಮನೆಗೆ ಕೂತ್ಕೊಂಡು ನೀವೇ ಬರ್ದ್ರಿ, ಪಾಸ್ ಆಗ್ತೀರಾ? ಎಲ್ಲಿ ಕೂತ್ಕೊಂಡು ಬರೀಬೇಕು ಎಕ್ಸಾಮ್? ಇಷ್ಟು ಎಲ್ಲ ಪ್ರೋಸೆಸ್ ಇದೆ. ಮನೆಗೆ ಕೂತ್ಕೊಂಡು ಇಡೀ ಪುಸ್ತಕ ಬರೆದು ಯಾರು ಕೇಳೋದಿಲ್ಲ ನಿಮ್ಮನ್ನು. ಅಲ್ಲಿ ಕೂತ್ಕೊಂಡು 8 ಪೇಜ್ 10 ಪರ್ಸೆಂಟ್ ಪಾಸ್ ಆಗಿಬಿಡ್ತಾರೆ. ಅದಕ್ಕೆ ಎಲ್ಲಿ ಕೊಡಬೇಕು ಅಂತ ಇಂಪಾರ್ಟೆಂಟ್. ದೇವ್ರ ಮುಂದೆ ಕೊಡಬೇಕು, ದೇವ್ರ ಕಡೆ ಮನಸ್ಸು ಹಾಕಬೇಕು, ದೇವ್ರಿಗೆ ಒಪ್ಪಿಸ್ಬೇಕು. ಆಮೇಲೆ ಬರ್ತಾರೆ ಇಟ್ಕೊಂಡು ಏನು ಉಪಯೋಗ ಅದರಿಂದ, ಒಪ್ಪಿಸ್ಬೇಕು. ಎಮ್ಮೆ ಫಸ್ಟ್ ಆಗಿ ಮನೆಗೆ ಕೂತ್ಕೊಂಡ್ಬಿಟ್ಟು ಮನೆ ಬಿಟ್ಟು ಹೋಗಲೇ ಇಲ್ಲ, 90 ವರ್ಷ ಕೆಲಸ ಇಲ್ಲ ಅವನಿಗೆ. ಅದು ಕೊಡು, ಪ್ರೆಸೆಂಟ್ ಮಾಡಬೇಕು. ಅದನ್ನು ಎಲ್ಲಿ ಬೇಕಾದ್ರೆ ಕೊಡಬೇಕು ಬೇಡ, ತನ್ನಷ್ಟೇ ಬರುತ್ತೆ. ಅದು ಜನಕ್ಕೆ ಸಾಮರ್ಥ್ಯ ಇಲ್ಲ. ಅದು ಹಠಯೋಗದಲ್ಲಿ ಏನಿದೆ, ಬರೀ ಮನುಷ್ಯ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಮನುಷ್ಯ ಪ್ರಯತ್ನ ಬಿಡೋದು ಎಷ್ಟು ತಪ್ಪೋ, ಮನುಷ್ಯ ಪ್ರಯತ್ನ ಒಂದು ಅಲ್ಟಿಮೇಟ್ ನೋಡಿ ಅಷ್ಟೇ ತಪ್ಪು. ಏನು ಮಾಡಬೇಕು ಅನ್ನತಕ್ಕಂತೆ, ದೇವರು ಜ್ಞಾನ ಬೇಕು ಅಂದರೆ ದೇವರ ಶರಣ ಹೋದ್ರೆ ಸಿಂಪಲ್. ಅದು ಯಾರ ಬಗ್ಗೆ ತಿಳ್ಕೋಬೇಕು ಅವ್ರ ಬಗ್ಗೆ ಭಕ್ತಿ ಇರಬೇಕು. ಅಪರೋಕ್ಷ ಜ್ಞಾನ ಅಂದರೆ ದೇವರ ದರ್ಶನ. ದೇವ್ರ ದರ್ಶನಕ್ಕೆ ನಾವೇನು ಮಾಡಬೇಕು, ದೇವ್ರ ಮೇಲೆ ಎಲ್ಲ ವಿಷಯನೂ ದೇವ್ರ ಸೆಂಟರ್ ಮಾಡ್ಕೊಂಡು ಮಾಡಿದ್ರೆ ಕೆಲಸ ಆಗುತ್ತೆ ಅಷ್ಟೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ಬಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ವಿನಶ್ಯತಿ. ನೋಡಿ ಈಗ ಒಂದು ಪ್ರೋಸೆಸ್, ಸೈಕಲಾಜಿಕಲ್ ಪ್ರೋಸೆಸ್ ಹೇಳ್ತಾರೆ. ಇದು ಗೊತ್ತಾದರೆ ಮನುಷ್ಯ ಹೇಗೆ ಹಾಳಾಗ್ತಾನೆ ಅಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾರೆ. ಮೊದಲನೇದಾಗಿ ಧ್ಯಾಯತೋ ವಿಷಯಾನ್ ಪುಂಸಃ, ವಿಷಯಗಳ ಬಗ್ಗೆ ಗಮನ. ಧ್ಯಾನ ಅಂದರೆ ಗಮನ, ಗಮನ ಹೋಯಿತು. ಸ್ವಾಮಿ ನಿಧಾನ ಸಂಘಸ್ತೇಶು ಉಪಜಾಯತೆ, ಕಾಂಟ್ಯಾಕ್ಟ್ ಶುರುವಾಯಿತು. ಮೊದಲು ಧ್ಯಾನ, ಆಮೇಲೆ ಸಂಘ. ಸಂಘಾತ್ ಸಂಜಾಯತೆ ಕಾಮಃ, ಸಂಘ ಬರ್ತಿರ್ಲಿಕ್ಕೆ ಏನಾಯ್ತು? ಈಗ ಕಾಮನೆ ಶುರುವಾಯಿತು. ಕಾಮಾತ್ ಕ್ರೋಧೋಭಿಜಾಯತೆ, ಕಾಮದ ಫಲ ಏನೋ ಕ್ರೋಧ. ಕ್ರೋಧಾತ್ ಭವತಿ ಸಮೋಹ, ಕ್ರೋಧದಿಂದ ಏನಾಗುತ್ತಾಗ ಸಮೋಹ. ಸಮೋಹಾತ್ ಸಮೋಹದಿಂದ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮ ಅದೆಲ್ಲ ಅರ್ಥ ಹೇಳ್ತಾರೆ ಏನಂತ. ಸ್ಮೃತಿಭ್ರಂಶಾತ್ ಸ್ಮೃತಿಭ್ರಂಶವಾದರೆ ಏನಾಗುತ್ತಾಗ ಬುದ್ಧಿನಾಶ, ಬುದ್ಧಿನಾಶಾತ್ ವಿನಶ್ಯತಿ ಪ್ರಣಶ್ಯತಿ. ಅಷ್ಟೆ, ಇಲ್ಲಿಂದ ಇಲ್ಲಿ ಸ್ಟೆಪ್ ಇದೆ. ವಿಷಯ ಧ್ಯಾನಕ್ಕೂ ನಾಶಕ್ಕೂ ಸಂಬಂಧ ಹೇಳ್ತಾರೆ. ಇದಕ್ಕೇನಂತ ಕಾರಣಮಾಲಾ ಅಲಂಕಾರ ಅಂತ, ಕಾರಣಮಾಲಾ ಸೀರೀಸ್ ಆಫ್ ಕಾಸಸ್ ಅಂತ. ಕಾರಣಗಳನ್ನು ಅಲ್ಲಿ ಅರ್ಜುನ ಏನು ಹೇಳಿದ್ದೀಗ, ಏನು ಹೇಳಿದ? ನಾನು ಇವ್ರನ್ನ ಕೊಂದುಬಿಟ್ರೆ ಏನಾಗ್ತದಾಗ ಗಂಡಸರೆಲ್ಲ ಸತ್ತು ಹೋಗ್ತಾರೆ, ಹೆಂಗಸರು ಉಳ್ಕೋತಾರೆ. ಹೆಂಗಸರು ಉಳ್ಕೊಂಡಾಗ ಏನಾಗುತ್ತೆ? ವರ್ಣ ಸಂಕಾರ ಆಗುತ್ತೆ. ವರ್ಣ ಸಂಕಾರ ಏನಾಗುತ್ತಾಗ ಪಿತೃಗಳಿಗೆ ಧರ್ಮ ತಪ್ಪಿ ಹೋಗುತ್ತೆ. ಅವರೇ ತಪ್ಪು, ನಾನು ನರ್ಕಕ್ಕೆ ಹೋಗ್ತೇನೆ ಅಂತ ಒಂದು ಲಿಂಕ್ ಕೊಡ್ತಾ ಹೋಗ್ತಾನಲ್ಲ, ಅದು ಕಾರಣಮಾಲನೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿರೋ. ಇದೇ ರೀತಿಯೇ ಧ್ಯಾಯತೋ ವಿಷಯಾನ್ ಪುಂಸಃ ಸಂಘಃ ತೇಷು ಉಪಜಾಯತೆ. ಈ ಕಲಿಯುಗದ ವೈಶಿಷ್ಟ್ಯ ಏನು ಅಂದರೆ ವಿಷಯಗಳಿಗೆ ಗಮನ ಹೋಗ ಮಾಡಕ್ಕೆ ಶುರು ಮಾಡ್ತಾನೆ. ಅದು ಇಪ್ಪತ್ತತ್ತು ತೋರಿಸ್ತಾರೆ, ಇದನ್ನೇ ಸೇದ್ರಿ ಇದನ್ನೇ ಸೇದ್ರಿ ಕುಡೀರಿ ಅಂದ್ರೆ ಏನು ಮಾಡ್ತಾನೆ ಅವನು? ಮತ್ತೆ ದೊಡ್ಡದೇ ಬೇಡ ಶುರು ಮಾಡ್ತಾನೆ. ಬರೀ ಆ ಥರ ಅದು ಟ್ರಿಕ್, ಅದು ರಿಪಿಟೇಷನ್ ಅಂತ ಹೇಳೋದು. ರಿಪೀಟ್ ಮಾಡ್ತಾ ಹೋದಂತೆ ಎಂಥವನು ಕೂಡ ಏನಾಗ್ತಾನೆ ಅದರೊಳಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಹಿಂದೆಲ್ಲ ಕೆಡಬೇಕಾದ್ರೆ ಹೊರಗೆ ಹೋಗಿ ಕೆಡಬೇಕಾಗಿತ್ತು, ಮನೆಯಲ್ಲೇ ಟಿವಿಗೆ ಎಲ್ಲ ಮನೆ ಬಂದುಬಿಟ್ಟಿರೋದ್ರಿಂದ ಡೋರ್ ಡೆಲಿವರಿ ಎಲ್ಲ ಕೂಡ ಹೊರಗೆ ಹೋಗಲೇಬೇಕಾಗಿಲ್ಲ. ಅಂದರೆ ಹತ್ತಿರ ತರಲಕ್ಷ ವಿಷಯ ದೇವನ ಹತ್ತಿರ ತರೋಬಲ್ಲಿ ಏನು ಹತ್ತಿರ ತರ್ತಿದ್ದಾರೆ ಇವರು? ವಿಷಯ ಹತ್ತಿರ ತರ್ತಾ ಇದ್ದಾರೆ. ಆ ಪಾಠದಲ್ಲಿ ಕೂತ ಹುಡುಗನಿಗೆ ಕಿಟಕಿಯಲ್ಲಿ ತೋರಿಸ್ತಾ ಏನು ಮಾಡ್ತಾನೆ ಅವನೀಗ? ಆ ಕಡೆ ದೊಡ್ತಾ ಕೂತ್ಬಿಡ್ತಾರೆ ಕಿಟಕಿ. ಅದಕ್ಕೆ ಆ ಕಡೆ ಗಮನ ಎಡಿತಾರೆ ಫಸ್ಟ್. ಧ್ಯಾಯತೋ ವಿಷಯಾನ್ ಪುಂಸ, ವಿಷಯಾನ್ ಅಂತ ಹೇಳಿದ್ದರಿಂದ ತದಲಂ ಬಹುಲೋಕ ವಿಚಿಂತ, ವಿಷಯಗಳು ಯಾವಾಗಲೂ ಜಾಸ್ತಿ. ಮತ್ತೆ ಅಥವಾ ಕತೆ ಕಾದಂಬರಿ ಸಾವಿರ ಇರ್ತವೆ, ಟೆಕ್ಸ್ಟ್ ಬುಕ್ ಸಾವಿರ ಇರೋದಲ್ಲ, ಎಷ್ಟಿರುತ್ತೆ? ಲಿಮಿಟೆಡ್ ಇರುತ್ತೆ. ಲಿಮಿಟೆಡ್ ಇರೋ ಟೆಕ್ಸ್ಟ್ ಬಿಟ್ಟು ಅನ್ಲಿಮಿಟೆಡ್ ಕತೆ ಓದ್ತಾರಲ್ಲ, ಎಷ್ಟು ಮೂರ್ಖ ಅಂತ ಕರೆಯೋದಿಲ್ಲ. ಒಬ್ಬ ವಿಷ್ಣು ಧ್ಯಾನ ಮಾಡೋದು ಬಿಟ್ಬಿಟ್ಟು ಅನಂತ ವಿಷಯ ಧ್ಯಾನ ಮಾಡ್ತಾನೆ ಅಂದರೆ ಮೂರ್ಖ ತಾನೇ. ಸಂಘ ತೇಷು ಉಪಜಾಯತೆ, ಸಂಘ ಅಂದರೆ ಕಾಂಟ್ಯಾಕ್ಟ್, ಸಂಘಾತ್ ಸಂಜಾಯತೆ. ಅದಕ್ಕೆ ಸಾಮಾನ್ಯಗಳು ಏನು ಮಾಡ್ತಾರೆ, ಚಾಕು ಇರ್ತದೆ, ಮಕ್ಕಳು ನೋಡಿದ್ರೆ ಕೇಳ್ತಾರೆ ಕಾಡ್ದಾಗಿಡು ಅಂತ ಹೇಳ್ತಾರೆ ಫಸ್ಟ್. ಕಾಣಿಸ್ತಾ ಹೋದ್ರೆ ಏನಾಗ ಕೇಳೋ ಪ್ರಶ್ನೆ ಬರೋದಿಲ್ಲ, ಕಂಡ್ರೆ ಮಾಡ್ತಾರೆ ಕೇಳ್ತಾರೆ, ಕೊಟ್ಟರೆ ತಗೋತಾರೆ, ಅವ್ರು ಕೈ ಕಟ್ಟು ಪಡ್ಕೋತಾರೆ. ಆ ಸಂಘದಿಂದ ಶುರುವಾಗೋದು. ವಸ್ತು ಕಾಣದಂತ ಹೇಳ್ಬೇಕು ಯಾವಾಗಲೂ. ಯಾವುದೇ ನಮ್ಮನ್ನು ಮಿಸ್ಗೈಡ್ ಮಾಡ್ತದೆ, ಯಾರು ಮಕ್ಕಳನ್ನು ತಪ್ಪಾಗಿ ಕೇಳೋದಕ್ಕೆ ಇಷ್ಟಪಡ್ತಾರೆ ಅದು ಕಣ್ಣಿ ಬಿದ್ದರೆ ತಾನೇ ಕಾಣೋದು, ಅದಕ್ಕೆ ಮರಸು ಅಂತಾರೆ. ಅಕಸ್ಮಾತ್ ಕಣ್ಣಿ ಬಿದ್ದರೆ ಏನು ಮಾಡ್ತಾರೆ? ಆಕೆ ಡೈವರ್ಟ್ ಮಾಡಿ ಮೈಂಡಿಂದ ಮಾಡಿಬಿಡ್ತಾರೆ. ಅದು ತದಲಂಬು ಹೋಲುವಕವಿ ಚಿಂತನೆ. ಮಕ್ಕಳನ್ನ ನಾವು ಮರೆಸ ಟ್ರೈ ಮಾಡ್ತೇವೆ, ನಾವೇ ಮರೆತು ಬಿಡ್ತೀವಿ. ಆಮೇಲೆ ಅದಾಗಬಾರ್ದು. ಮಕ್ಕಳಿಗೇನು ಅಪ್ಲೈ ಮಾಡಿರ್ತೇವೆ, ನಾವು ಅಪ್ಲೈ ಮಾಡಿಕೊಂಡ್ರೆ ಆಗ ಸುಲಭ ಉತ್ತರ ಸಿಕ್ಬಿಡುತ್ತೆ. ಸಂಘಾತ್ ಸಂಜಾಯತೆ ಬೇಕು ಅಂತ ಅನಿಸುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ, ಕಾಮದಿಂದ ಕ್ರೋಧ ಬರುತ್ತೆ ಅಂದರು. ನಮಗೆ ಅರ್ಥ ಆಗೋದು ಕಷ್ಟ ಅದು. ಕಾಮದಿಂದ ಕ್ರೋಧ ಹೇಗೆ ಬರುತ್ತೆ? ಇಷ್ಟ ಬಂತು ಸಿಕ್ತು ಮುದೋಯ್ತಲ್ಲ, ಅದಕ್ಕೆ ಹೇಳ್ತಾರೆ ಇಷ್ಟ ಬಂದರೆ ಸರಿ, ಸಿಕ್ತು ಸರಿ, ಸಿಗದೆ ಹೋದ್ರೆ ಏನಾಗುತ್ತಾಗ ಸಿಟ್ಟು ಬರುತ್ತೆ. ಮತ್ತು ಸಿಗೋ ಕೇಸ್ ಯಾಕೆ ಹೇಳೋದಿಲ್ಲ ಅಂದರೆ, ಸಿಗದಿರೋ ಕೇಸೇ ಜಾಸ್ತಿ ಆದ್ದರಿಂದ. ಸಾಮಾನ್ಯ ನಾವು ಅಂದ್ಕೊಳ್ಳೋದು ಸಾವಿರಾರು, ಹೇಗೆ ಸಿಗುತ್ತೆ ಅಷ್ಟೊಂದು? ಸೊ ನ್ಯಾಚುರಲ್ ಏನಾಗ್ತಾನೋನು ಡಿಸಪಾಯಿಂಟ್, ಡಿಸಪಾಯಿಂಟ್ ಆದ ತಕ್ಷಣ ಏನಾಗ್ತಾನಾಗ ಕೋಪ ಬರುತ್ತೆ. ಗೊತ್ತಾಯ್ತಾ? ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಿಟ್ಟಿನ ಕಡೆ ಕೈ ಕೊಟ್ಟರೆ ಬುದ್ಧಿ ಹೋಗುತ್ತೆ ಅಂತ. ಸಮೋಹ ಸಮೂಹ ಅಧರ್ಮ ಕಾಮಿತ ಅರ್ಥ ಬರೀತ. ಆಗ ಅವನಕ್ಕೆ ನೋಡಿಬಿಡ್ತೇನೆ, ಆಗಿದ್ದಾಗಲೇ ಮುಗಿಸ್ಬಿಡು ಕಥೆ ಅಂತ ಹೇಳ್ತಾನೆ. ಮಾಡಬಾರ್ದನ್ನು ಮಾಡೋಕ್ಕೆ ಹೋಗ್ತಾನೆ. ಸಮೋಹ ಸ್ಮೃತಿ ವಿಭ್ರಮ, ಆಗ ಒಂದು ಯೋಚನೆ ಬಂತು, ಅದು ಹೊಡೆಯೋ ಬಿಡೋದು ಮಾಡಬಾರ್ದು, ಮಹಾದೋಷ ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಆ ಸಮಯಕ್ಕೆ ಏನಾಗುತ್ತೆ, ಅಲ್ಲಿರಲಿ ಶಾಸ್ತ್ರ ಆ ಕಡೆ ಇರಲಿ. ಗೊತ್ತಾಯ್ತಾ? ಏಕಾಸಿ ಯಾರೋ ಊಟ ಮಾಡೋದು ನೋಡಿಬಿಟ್ಟ, ತಿನ್ನಕ್ಕೆ ಹೋದ ಯಾರೋ ಹೇಳಿದ್ರು ಕೊಟೇಷನ್ ಕೊಟ್ಟರು, ಅಲ್ಲಿರಲಿ ಇವತ್ತು ತಿಂದು ಬೇಡ ಅಂತ ಹೇಳ್ತಾ. ಯಾಕೆ? ಅದು ಇಂಪ್ಯಾಕ್ಟ್ ಗೊತ್ತಾಗೋದು, ಇದ್ರ ಇಂಪ್ಯಾಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಇವತ್ತು ನೆಕ್ಸ್ಟ್ ಏಕಾಸಿ ನೋಡ್ಕೊ, ಇವತ್ತಂತೂ ಬೇಡ, ಇಷ್ಟು ಚೆನ್ನಾಗಿರೋದು ಯಾಕೆ ಬಿಡಬೇಕು, ಆ ಥರ ಭಾವನೆ ಬಂದ್ಬಿಡುತ್ತೆ. ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಇಷ್ಟೆಲ್ಲ ಬುದ್ಧಿನಾಶ ಅಂದ್ರೇನು? ಜ್ಞಾನನಾಶ. ಇದ್ರ ಏನು ಅಕ್ವೈರ್ ಮಾಡಿರ್ತಾನೆ ಅದು ಹೋಗಿಬಿಡುತ್ತೆ. ಇದು ಯಾರಿಗೆ? ಜ್ಞಾನ ಇದ್ದವ್ರಿಗೆ ಹೇಳ್ತಾರೋ ಮಾತಿದ್ರು, ಜ್ಞಾನ ಇಲ್ಲದವ್ರಿಗೆ ಅಂತೂ ಕಥೆ ಮುದು. ಜ್ಞಾನ ಇದ್ದವರಿಗೆ ಇಷ್ಟು ರಿಸ್ಕ್ ಇರಬೇಕಾದ್ರೆ ಜ್ಞಾನ ಇಲ್ಲದವರ ಸ್ಥಿತಿ ಇನ್ನೇನು? ಅದಕ್ಕೆ ವಿಭಶ್ಚಿತ ಅಂತ ಹೇಳಿದರು. ಸಾಮಾನ್ಯ ಜ್ಞಾನ ಇದ್ದವನು ಕೂಡ ಕೊಲಬೇಗ ದಾರಿ ತಪ್ಪುತ್ತಾನೆ. ಡ್ರೈವಿಂಗ್ನಲ್ಲಿ ಯಾರು ಡ್ರೈವಿಂಗ್ ಬರುತ್ತೆ ಎಕ್ಸ್ಪರ್ಟ್ ಅಲ್ಲ ಅಂತ, ನಾ ಟೈಪ್ ಈಜು ಬರುತ್ತೆ ಎಕ್ಸ್ಪರ್ಟ್ ಅಲ್ಲ. ಸುಮ್ಮನೆ ಈಜು ಬಿಡಿದ್ರೆ ಅಕಸ್ಮಾತ್ ಬಿದ್ದರೆ ಹೇಳುತ್ತೇನೆ ಅಷ್ಟೇ ಹೊರತು ಹೆಚ್ಚು ಬರೋದಿಲ್ಲ ಅಂತ ಹೇಳ್ತಾರೆ. ಆ ಟೈಪ್ ಸಾಮಾನ್ಯ ಜ್ಞಾನ ಬೇರೆ, ವಿಶೇಷ ಜ್ಞಾನ ಬೇರೆ. ಸಾಮಾನ್ಯ ಜ್ಞಾನ ಇದ್ದವನು ಕೊಲಬೇಗ ಬಿದ್ದೋಗಿಬಿಡ್ತಾನೆ. ಇದನ್ನು ಜ್ಞಾನನೇ ಇಲ್ಲ ಅಂದರೆ ಸುಖವಾಗಿ ಕಂಡುಬಿಡೋದು. ಕುರುಡ ಬೀಳೋದು, ಕಂಡಿದ್ದವನು ಬೀಳೋದು, ಕಂಡಿದ್ದವನು ಬಿಡ್ತಿಲ್ಲ ಏನು ಬಿಕಾಸನ ಬಿದ್ದಿದ್ದ. ಅದಕ್ಕೆ ಭಾರಿ ಎಕ್ಸ್ಪರ್ಟ್ ಇರ್ತಾರೆ, ಅವ್ರ ರುಜುಗಳು ಅವ್ರು ಏನು ಮಾಡಿದ್ರು ಬಿಡೋದಿಲ್ಲ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ವಿನಶ್ಯೆ. ಅದು ಎಲ್ಮೂರು ಪಾಠ ಇದೆ. ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತಿದೆ, ವಿನಶ್ಯತೆ ಅಂತಿದೆ. ಅವೆಲ್ಲ ನೋಡ್ಕೋಬೇಕು. ಅಲ್ಲಿ ಇರಲಿ, ನಾಳೆ ಅದನ್ನು, ನಾಳೆ ಇಲ್ಲ ನಾಳೆ ಉಪಕರ್ಮ, ನಾಳೆ ಉಪಕರ್ಮ, ಆಮೇಲೆ ಮೂರು ದಿವಸ ಆರಾಧನೆ. ಅದಾದಮೇಲೆ ಮತ್ತೆ ಸೋಮವಾರ ಪಾಠ, ಸೋಮವಾರದಿಂದ ಪಾಠ ಇದೆ ಅಲ್ಲಿಗೆ. ಮತ್ತೆರಡ 22 ಸೋಮವಾರ, ಹಾಂ 22 ಪಾಠ ಇದೆ. ಹಾಂ 21 ಸಾಯಂಕಾಲ ಪ್ರವಚನ ಇರ್ತಾರೆ, ರಾಯರ ಆರಾಧನೆ ದಿವಸ ಇಲ್ಲಿ ಮತ್ತೆ ಸಾಯಂಕಾಲ ಪ್ರವಚನ. ಓಂ ಜನ್ಮಾದ್ಯಸ್ಯ ಯತೋನ್ಮಯ.